सत्यम सत्यम पुनः सत्यम विष्णुतीर्थ प्रसादत सर्वे कामा भवन्ति एव शुभो बिंब सन्निधो चिंतामणिं सहत्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसंपत्पदायकं विज्ञानविमलं शान्तं विजयाख्यगुरुं भजे श्रीगुरुभ्यो नमः हरिः ओम् इन्ने व्यासतत्त्वज्ञरु ತಿಳಿಸಿಕೊಟ್ಟಂಥ ಮಾನಸ ಸ್ಮೃತಿಯನ್ನು ನೋಡಿದು ನಂತರ ಧ್ಯಾನದ ಸುಳಾದಿಗಳನ್ನು ನೋಡುತ್ತಾ ಬಂದು ಈ ಸುಳಾದಿ ಆಯ್ತು ಯಾರ ಅಟ್ಟಿಸು ಮನವೇ ನಿತ್ಯ ಅನಾದಿ ಮೂರ್ತಿ ಆಗಿಲ್ಲ ಅಂತ
ಇಲ್ಲ
ಮಂದಮತಿ ಮನಸ್ಸು ಅದಾಗಿದೆ ಬಿಂಬನ ಚಿಂತನೆ ಅವಶ್ಯ ಮಾಡಲೇಬೇಕು. ಭಾಷ್ಯದಲ್ಲಿ ಹೇಳುತ್ತಾರೆ, ಸ್ವಯೋಗ್ಯ ಬಿಂಬ ದರ್ಶನದಿಂದ, ಸ್ವಯೋಗ್ಯ ಭಗವದ್ ದರ್ಶನದಿಂದ ಮುಕ್ತಿ ಅಂತ ಹೇಳುತ್ತಾರೆ. ಅಲ್ಲಿ ನಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿಯನ್ನು ಚಿಂತನೆ ಮಾಡಿ ಹೃದಯದಲ್ಲಿ ದರ್ಶನ ಮಾಡುವುದು ಅಂತ ಕೆಲವರಿಗೆ, ಹೊರಗೆ ರಾಮಕೃಷ್ಣಾದಿ ರೂಪಗಳ ದರ್ಶನದಿಂದಲೇನೆ ಮುಕ್ತಿ ಅಂತ ಕೆಲವರಿಗೆ ಅಂತ ಆ ಅಭಿಪ್ರಾಯ ಭೇದಗಳು ಬರುತ್ತೆ. ಹೊರಗೆ ಅಗ್ನಿಯಲ್ಲಿ ಜಲದಲ್ಲಿ ಹೀಗೆ ದೇವರ ದರ್ಶನದಿಂದ ಮುಕ್ತಿ ಅಂತ ಇಷ್ಟೇ ತಾತ್ಪರ್ಯ. ಅಲ್ಲಿ ಅರಣ್ಯಕಾಚಾರ್ಯರು ಎರಡು ಶಬ್ದಗಳನ್ನು ತೋರಿಸಿಕೊಡ್ತಾರೆ, ಏತತ್ ಜ್ಞಾನಾದೇವಚ್ಚ ಮೋಕ್ಷ ಅಂತ. ಬಿಂಬನ ವಿಶೇಷ ಜ್ಞಾನದಿಂದಲೇನೆ ಮೋಕ್ಷ, ಆದರೆ ಅದರ ದರ್ಶನ ಪ್ರಭೇದ ಬೇರೆ. ಕೆಲವರಿಗೆ, ಸಾಮಾನ್ಯ ಅಧಿಕಾರಿಗಳಿಗೆ ಹೃದಯದಲ್ಲಿ ಮಾತ್ರ ಬಿಂಬನ ದರ್ಶನ, ನಮಗೆಲ್ಲ. ಇನ್ನ ಕೆಲವರಿಗೆ ಆ ಬಿಂಬನನ್ನೇ ಅಗ್ನಿಯಲ್ಲಿ ಜಲದಲ್ಲಿ ಸ್ಥಾನಭೇದದಿಂದ ನೋಡುವುದು, ದರ್ಶನ ಮಾಡುವುದು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆಲ್ಲ ಇದೆ, ಕೆಲವರಿಗೆಲ್ಲ ಇದೆ. ಇದೇನು ಹೇಳ್ತಾರೆ ಬಿಂಬ, ಆದ್ದರಿಂದ ಬಿಂಬನನ್ನೇ ಚಿಂತನೆ ಮಾಡಬೇಕು ಅಂತ ಏನಿಲ್ಲ, ಹೊರಗಡೆ ಇರತಕ್ಕಂತಹ ಮೂರ್ತಿಗಳನ್ನು ಚಿಂತನೆ ಮಾಡಿಯೂ ಮೋಕ್ಷ ಬರುತ್ತೆ ಎಂಬ ಕಲ್ಪನೆ ನಮಗೆ ಬಂದರೆ, ಹೊರಗಡೆ ರಾಮಕೃಷ್ಣಾದಿ ರೂಪಗಳನ್ನು ಉಪಾಸನೆ ಮಾಡ್ತಾ ಇದ್ರೂ ಸಾಕು, ಬಿಂಬಮೂರ್ತಿಯನ್ನು ಉಪಾಸನೆ ಮಾಡಲೇಬೇಕು ಅಂತ ಇಲ್ಲ ಎಂಬ ಆಲೋಚನೆ ನಮಗೆ ಬಂದಿತು ಆ ಕೆಲವು ವಾಕ್ಯಗಳು ನೋಡಿದಾಗ. ಅದಕ್ಕೆ ಸ್ಪಷ್ಟವಾಗಿ ವಿಜಯದಾಸರ ಮಾತುಗಳನ್ನು ನಾವು ನೋಡಬೇಕು, ಯಾಕಂದ್ರೆ ಸಂಶಯ ಹಾಗೆ ಕೂತ್ಬಿಡುತ್ತೆ. ಭಾಷ್ಯದಲ್ಲಿ ಬಂದಿದ್ದು, ಟಿಪ್ಪಣಿಕಾರರು ಬರೆದದ್ದು, ಅವೆಲ್ಲ ನೋಡಿದಾಗ ಹೌದಾ, ಹಾಗಾದ್ರೆ ಬಿಂಬಮೂರ್ತಿ ಅಂತ ಪ್ರತ್ಯೇಕ ಚಿಂತನೆ ಬೇಕಾಗಿಲ್ವಾ, ಯಾವುದೋ ಒಂದು ರೂಪ ಇಲ್ಲದ ಚಿಂತನೆ ಮಾಡಿದ ಸಾಕ ಅಂತ ಬಂದು, ಈ ಚಿಂತನೆ ಎಂಬುದು ಅವಶ್ಯಕವಾಗಿ ಎಲ್ಲರೂ ಮಾಡಲೇಬೇಕಿಲ್ಲ ಎಂಬ ಭಾವನೆ ಬಂದುಬಿಡುತ್ತೆ. ಅಂಥದ್ದು ಬರಬಾರದು. ಅದಕ್ಕೆ ವಿಜಯದಾಸರ ಸ್ಪಷ್ಟ ಉತ್ತರ ಕೊಟ್ಟದ್ದು ಆ ಹಿಂದಿನ ಸುಳಾದಿಯನ್ನೇ ಮತ್ತೊಮ್ಮೆ ನೋಡೋಣ. ಯಾಕಂದ್ರೆ ಸ್ವಯೋಗ್ಯ ಭಗವದ್ ದರ್ಶನದಿಂದ ಅವರಿಗೆ ಮುಕ್ತಿ ಅಂತ ಹೇಳಿದ ಕೂಡಲೇ ಸ್ವಯೋಗ್ಯ ಶಬ್ದಕ್ಕರ್ಥ ಏನು ಅಂದರೆ, ಹೊರಗಿನ ರೂಪ ಯಾವುದೋ ಒಂದು ರೂಪ ಸಾಕು ಅಂತ ಅರ್ಥ ಅಲ್ಲ. ಪ್ರತಿಯೊಬ್ಬರೂ ಬಿಂಬನನ್ನೇ ಚಿಂತನೆ ಮಾಡಬೇಕು. ಆ ಬಿಂಬನ ದರ್ಶನ ತಮ್ಮ ತಮ್ಮ ಯೋಗ್ಯ ರೀತಿಯಲ್ಲಿ ಆಗುತ್ತೆ ಅಂತದಕ್ಕೆ ಅರ್ಥ ಮಾಡಬೇಕಷ್ಟೇ ಹೊರತು, ಬಿಂಬನಲ್ಲದೆ ಹೊರಗಿನ ರೂಪಗಳು ನೋಡಿ ಹೋಗಬಹುದು ಅಂತ ಅರ್ಥ ಮಾಡಬಾರದು. ಭಾಷ್ಯದಲ್ಲಿ ಹೇಳಿದ್ದಕ್ಕೆ ಅದನ್ನೇ ಹೇಳ್ತಾರೆ. ಮಂದಮತಿ ಮನಸ್ಸು, ಮಂಗನಂತೆ ಆಗಿ ಸಂದೇಹ ಬಿಡದಲೆ ಸಂಶಯದಲ್ಲಿ ಮುಂದೆ ಉಳ್ಳ ವಸ್ತ ಎಡಹಿ ಮುಂಗಾಣದಂತೆ ಅಂಧತ ನಾನಾದೆ ಅಕಟಕಟ. ಚೆನ್ನಾಗಿ ಹೇಳ್ತಾರೆ. ಮಂದನನೆ ಮನಸ್ಸು, ಮನಸ್ಸು ಮಂದಮತಿ, ಯಾಕೆ ಪಾಪ ತುಂಬಿದೆ, ತುಂಬಾ ಪಾಪ ತುಂಬಿದೆ, ಅದಕ್ಕೆ ಅದು ಮಂದಮತಿ. ಎಷ್ಟು ಕೇಳಿದ್ರು ಪ್ರವಚನದಲ್ಲಿ, ಏನು ಮಾಡಿದ್ರು ಕೂಡ ನೋಡಿ, ಒಳಗೆ ಟಾರ್ಚ್ ಹಾಕಿ ಕ್ಲೀನ್ ಆಗಿ ನೋಡಿದರೆ ಇದ್ದಾನೋ ಇಲ್ಲೋ, ಇದ್ದಾನೋ ಇಲ್ಲೋ, ಇದ್ದಾನೋ ಇಲ್ಲೋ, ಇದ್ದಾನೆ ಅಂತ ಕನ್ಫರ್ಮೇಶನ್ ಬಂದಿದೆಯಾ? ಎಸ್ ಹಿ ಇಸ್ ದೇರ್ ಅಂತ. ಹಾ, ಮಾಮೂಲಾಗಿರುತ್ತೆ ಇದ್ದಾನೆ ಇದ್ದಾನೆ ಅಂತ. ಕಠಿಣವಾದ ಸ್ಥಿತಿ ಬಂದಾಗ ಏನೋಪ್ಪ ದೇವ್ರ ನಂಬಿರು ಅಂದ್ರೆ, ಏ ದೇವ್ರ ನಂಬಿಕೊಂಡು ಯಾರು ಇರ್ತಾರ್ರಿ, ನಮ್ ನೋಡ್ಕೊಂಡ್ಬಿಡೋಣ. ಅಲ್ಲಿ ಪ್ರಯತ್ನ ಮಾಡಬೇಡಿ ಅಂತ ಹೇಳಿಲ್ಲ, ಅವನೊಬ್ಬನಿದ್ದಾನ ಇಲ್ಲ ಎಂಬ ಸಂಶಯನೇ ಬಂದ್ಬಿಡುತ್ತೆ ಅಲ್ಲಿ. ಮಾಮೂಲಾಗಿದ್ದಾಗ ನಮ್ಮಷ್ಟು ಭಕ್ತರು ಇನ್ಯಾರಿಲ್ಲ, ಎಲ್ಲಾ ಫೆಸಿಲಿಟಿ ಚೆನ್ನಾಗಿದ್ದು, ಮನೆಯಲ್ಲಿ ಎಲ್ಲಾ ಚೆನ್ನಾಗಿದ್ದು, ಏನು ಊಟ ಕಾಫಿ ಎಲ್ಲ ನಡೀತಾ ಇದ್ದು, ಹಾಲುಗಳಲ್ಲಿ ನಡೀತಾ ಇದ್ದ ಕಾಲಕ್ಕೆ ಪೂಜಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಅದೇ ಸಂಕಟ ಪರಿಸ್ಥಿತಿ ಬಂದಾಗ, ಭೀಕರ ಪರಿಸ್ಥಿತಿ ಏನು ಅಪ್ಪಳಿಸಿ ಹಾಕುವಾಗ, ಆಗ ಇದ್ದಾನೆ ಅಂತ ಇದೆಯಾ ನೋಡಿಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟು ಹೇಳ್ತಾರೆ, ತಮ್ಮ ಪರಿಸ್ಥಿತಿನ ಹೇಳ್ತಾರೆ ಅವರು. ಅಂದ್ರೆ ಪ್ರಾರಬ್ಧ ಕರ್ಮಕ್ಕೆ ಒಳಗಾದ್ರೆ ಹೇಗಿರುತ್ತೆ. ಮಂದಮತಿ ಮನಸ್ಸು ಮಂದನಂತೆ ಆಗಿ ಸಂದೇಹ ಬಿಡದಲೆ, ಸಂದೇಹ ಬಿಡತಾ ಇಲ್ಲ ಸಂಶಯದಲ್ಲಿ, ಮುಂದೆ ಉಳ್ಳ ವಸ್ತ ಎಡಹಿ, ಮುಂದೆ ಕೂತಿದೆ ವಸ್ತು, ದೇವರೆಂಬ ವಸ್ತು ಮುಂದೆ ಕೂತಿದೆ, ಮುಂಗಾಣದಂತೆ, ಎಡಹಿ ಮುಂಗಾಣದಂತೆ, ಅಂಧಕ ನಾನಾದೆ ಅಕಟಕಟ, ಹಿಂದಣ ಸಂಚಿತವೋ ಮುಂದೆ ಆಗುವ ಆಗಮವೋ ಇಂದನುಭವಿಸುವ ಪ್ರಾರಬ್ಧವೋ ಗೊತ್ತಿಲ್ಲಪ್ಪ, ನಿನ್ನ ಮೇಲೆ ಸದ್ ನಮಗೆ ಸಂಶಯ ಬರ್ತಾ ಇದೆ. ಅಂದ್ರೆ ಇದ್ದೀಯ, ನಾನು ಹೇಗೆ ಇದ್ದೇನೆ ಅಂತ ನನಗೆ ಎಚ್ಚರ ಬರ್ತಾ ಇದೆಯೋ ಅಂತ ಎಚ್ಚರ ನಿನ್ನ ಬಗ್ಗೆ ಬರ್ತಾ ಇಲ್ಲ ಹರಿಯೇ. ಮುಂದೆ ಆಗುವ ಆಗಮವೋ ಇಂದು ಅನುಭವಿಸುವ ಪ್ರಾರಬ್ಧವೋ. ಇನ್ನು ಹೇಳುತ್ತಾರೆ, ಒಂದೇ ಒಂದೇ ದೈವ ಎಂದ ಬಿಂಬ ಮೂರ್ತಿ ಇಂದು ಹೃದಯಾರ ಬಿಂದದಳು ಅಂದವಾಗಿದೆ, ಮನವೊಂದದಲೇ ಬರಿದೆ ಸಂದರ್ಶನ ಇಲ್ಲ ಇಲ್ಲವೆಂದು ಕುಂದಿ ಬೆಂಡಾಗುವುದು ಏನೆಂಬ ಎಲೋಜಿಯ. ಒಳಗೆ ನೀನಿದ್ದೀಯಪ್ಪ, ಇದ್ರೂ ಒಳಗಿದ್ದ ವಸ್ತುವನ್ನು ಕಾಣದೆ ಎಲ್ಲಿದ್ದೀಯಾ ಎಲ್ಲಿದ್ದೀಯಾ ಅಂತ ಒದ್ದಾಡ್ತಾ ಇದ್ದೇನೆ. ಬಂದ ವ್ಯಾಕುಲ ಇನ್ನು ತೊಲಗದಲ್ಲ, ಪೊಂದಿದೆನು ಶಶಿಬಿಂದು ವಿಜಯ ವಿಠಲ, ವಂದಿಸುವನು ನಿನ್ನ ದ್ವಂದ್ವಾಬ್ಜ ಪದಕ್ಕೆ. ಸ್ವಾಮಿ ನಮಸ್ಕಾರ ಮಾಡ್ತೀನೋ ಹರಿಯೇ, ಜ್ಞಾನ ಕೊಡ್ತೀನಿ. ಅಂತರಂಗದಲ್ಲಿ ಅಂತರಾತ್ಮಕ ನೀನು, ಚೆನ್ನಾಗಿ ಹೇಳ್ತಾರೆ. ಅಂತರಂಗದಲ್ಲಿ ಅಂತರಾತ್ಮಕ, ಒಳಗೆ ಆತ್ಮ ಅಂದ್ರೆ ವಿಶೇಷವಾಗಿ ಸ್ವಾಮಿ ನಿಯಾಮಕನಾಗಿ ನಿಂತಿದ್ದೀಯ. ಸಂತತ ಕೊಳೆ ಉತ್ತ ನಿಂತು ಸೊಬಗಿನಿಂದ, ಒಳ್ಳೆ ವಿಶೇಷವಾದ ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯನಾಗಿ ಒಳಗೆ ನಿಂತಿದ್ದೀಯ. ಸಂತೋಷದ ಮೂರ್ತಿವಂತನಾಗಿ ಇರಲು ಕಾಂತ ವಿಜಯ ವಿಠಲ ಚಿಂತೆ ಹೋಗದಲ್ಲೋ. ನೀನು ನನ್ನ ಬಿಂಬ, ನಿನಗೆ ಚಿಂತೆ ಇಲ್ಲ, ಆನಂದ ತುಂಬಿದೆ. ನಾನು ನಿನ್ನ ಪ್ರತಿಬಿಂಬ, ಚಿಂತಾಮಯನಾಗಿದ್ದೇನೆ, ಇದೇನು ವ್ಯತ್ಯಾಸ ಅಂತ ಕೇಳ್ತಾರೆ. ನಾವು ಕರ್ಣ ಮುಂದೆ ನಿಂತು ನಾವು ನಗುತ್ತಾ ಇದ್ದು ಮುಖದಲ್ಲಿ ನಗು ಬರುತ್ತಾ ಇದ್ರೆ ನಮ್ಮ ಪ್ರತಿಬಿಂಬ ಅಳತಾ ಇರೋದು ಸಾಧ್ಯವೇ ಇಲ್ಲ? ಅದೇ ಕೇಳ್ತಾ ಇದ್ದಾರೆ. ಸಂತೋಷದ ಮೂರ್ತಿವಂತನಾಗಿ ಇರಲು ಬಿಂಬ ಕಾಂತ ವಿಜಯ ವಿಠಲ ಚಿಂತೆ ಹೋಗದಲ್ಲೋ. ಯಾಕಪ್ಪ ಹೋಗ್ತಾ ಇಲ್ಲ, ನನ್ನ ಕರ್ಮ ಕೂತಿದೆ ಕಳಿ ಅಂತ ಕೊನೆಗೆ ಅಲ್ಲಿಗೆ ಅಪ್ಲಿಕೇಶನ್ ಹಾಕ್ತಾರೆ. ಚೆನ್ನಾಗಿ ಹೇಳ್ತಾರೆ. ಒಳಗೆ ಒಂದು ಮೂರುತಿ ನೆಲೆಯಾಗಿ ಇರಲಾಗಿ, ಒಳಗೆ ಒಂದು ಮೂರುತಿ ನೆಲೆಯಾಗಿ ಇರಲಾಗಿ, ನೆಲೆಯನ್ನು ತಿಳಿಯದೆ ಆ ಭಗವಂತನ ನೆಲೆ, ಆ ಕಾಣುವಂತಹ ಆಚಾರನ ಶಾಸ್ತ್ರವನ್ನು ಚೆನ್ನಾಗಿ ಗಟ್ಟಿಯಾಗಿ ತಿಳಿಯದೆ, ಕಲಿಮತ ಬಿಡದಲೆ ಕೆಲಸಾರಿ ಬರುಹಾರ ಬಳಿಯಲ್ಲಿ ಇಪ್ಪವ ಅಚಲ ಮೂರ್ತಿಗಳಿಗಾಗಿ ಬಳಲಿ ಬಳಲಿ ನಾನು ಒಳಗೆ ನೀಡುವಾಗ ನಿನ್ನ ನೋಡದೆ ಆ ಸುತ್ತಿರುವ ಕದಲದೆ ಇರುವಂತಹ ಮೂರ್ತಿಗಳಿಗಾಗಿ ಒದ್ದಾಡಿದೆ ಹರಿ. ಅದು ಬೇಕು, ಇದು ಬೇಕು, ಆ ಪ್ರತಿಮಾ ಬೇಕು, ಈ ಪ್ರತಿಮಾ ಬೇಕು ಅಂತ ಒದ್ದಾಡಿದೆ. ಆರಿಸಿದೆ ಅನುಗಾರ ಬೆಳಗ ವಿಡಿಯ ಹೋಗಿ, ಅಂದ್ರೆ ರಾತ್ರಿ ಹಗಲು ವಿಶೇಷವಾಗಿ ಅದಕ್ಕಾಗಿ ಹೊರಟೆ. ತಳ ಕೆಳಗಾದಂತೆ ಅಳಲಿದೆನೋ ಅನುಕೂಲ ವಿಜಯ ವಿಠಲನೇ. ಹೇ ಸ್ವಾಮಿ, ನೀನಯ್ಯ ಅನುಕೂಲ ನಾಮಕ, ನೀನ್ ಅನುಕೂಲನಾದರೆ ಒಳಗಿರುವ ನಿನ್ನ ಮೂರ್ತಿಗಳ ಚಿಂತನೆ ಬರುತ್ತಯ್ಯ. ಇಲ್ಲದಿದ್ದರೆ ಹೊರಗಿದ್ದ ಈ ತಾಮ್ರದ ಪ್ರತಿಮಾ, ಹಿತ್ತಾಳಿ ಪ್ರತಿಮೆಗಳೇ ಗತಿ ನಮಗೆ. ಅದೇ ದೇವರು ಅಂತ ಪೂಜಾ ಮಾಡ್ತಾ ಇರ್ತೀವಿ ನೋಡಿ, ಎಂಥ ಭ್ರಾಂತಿ ನಮಗೆ. ಸ್ವಾಮಿ ಪೂಜಾ ಮಾಡ್ಲಿಕ್ಕೆ ಹೋಗೋದು ಅವನ ನೆನಪೇ ಇರಲ್ಲ, ಬರೀ ಮೂರ್ತಿಗಳನ್ನೇ ಚಿಂತನೆ ಮಾಡಿ ಆ ಮೂರ್ತಿಯೇ ದೇವರು ಅಂತ ಹೋಗ್ಬಿಡ್ತಾ ಇರ್ತೀವಿ. ಶ್ರೀನಿವಾಸನ ದರ್ಶನಕ್ಕೆ ಹೋಗಿ ಶ್ರೀನಿವಾಸನ ದರ್ಶನ ಮಾಡದೆ ಧ್ವಜಸ್ತಂಭದವರೆಗೂ ಹೋಗಿ ದೇವರ ದರ್ಶನ ಆಯಿತು ಅಂತ ಬಂದು ಬಿಟ್ರೆ ಹೇಗಿರುತ್ತೋ. ಹಾಗೆ ಪ್ರತಿಮಾವರೆಗೂ ಬಂದು ಪ್ರತಿಮಾನ್ನೇ ನೋಡಿ ಹಿಂದಿರುಗಿ ಬಿಟ್ರೆ ಪ್ರತಿಮಾ ಒಳಗೆ ದೇವರೊಬ್ಬರಿದ್ದಾರೆ ಬೇರೆ ಎಂಬ ಚಿಂತನೆಯೇ ಬಾರದಿದ್ರೆ ದೇವರ ದರ್ಶನ ಮಾಡಿದ್ರೆ ಧ್ವಜಸ್ತಂಭ ದರ್ಶನ ಮಾಡಿಕೊಂಡು ಬಂದಂತೆ ಆಯಿತು. ನಮ್ಮ ಪರಿಸ್ಥಿತಿ ಹಾಗಾಗ್ತಾ ಇದೆ. ಅನುಕೂಲ ವಿಜಯ ವಿಠಲನೆ ಗಳದ ಸತ್ವ ಮೀರಿ ಶಿರಚೆಯ ಪೊತ್ತಂತೆ ಹೇಳ್ತಾರೆ. ಆ ಕುತ್ತಿಗೆ ತಾಕತ್ತು ಮೀರಿ ಶಿರಚೆ ಅಂದ್ರೆ ಸಿರುವ ಅಂತ ಪ್ಲಸ್ ಮಾರ್ಕ್ ಹಾಕಿರ್ತಾರೆ. ಯೇಸು ಕ್ರಿಸ್ತು ಕ್ರಾಸ್ ಅಂದ್ರೆ ದೊಡ್ಡ ಶಿರಚೆ ಅಂತ ಅದನ್ನ ಕುತ್ತಿಗೆ ಹಾಕಿದ್ರೆ ಅದು ಗಳದ ಸತ್ವ ಮೀರಿ ಅಂದ್ರೆ ಇನ್ನು ಹೊರಿಲಾರದ ಹೊತ್ತುಕೊಂಡು ಹೊತ್ತುಕೊಂಡು ಹೋಗ್ತಾ ಇರ್ತಾರೆ. ಇಳೆಯೊಳಗೆ ಅತಿ ಮೂರ್ಖ ಕುಲ ಶಿರೋಮಣಿಯಾದೆ. ನಿನ್ನೇ ಮರೆತೆ, ನಿನ್ನ ಪೂಜಾ ಅಂತ ಹೆಸರಿಟ್ಟುಕೊಂಡು ಪ್ರತಿಮೆಗಳು ಸುತ್ತೂ ತಿರುಗಾಡಿದ್ನಲ್ಲ, ನಿನ್ನ ಎಚ್ಚರವೇ ಕಳ್ಕೊಂಡೆ. ಇನ್ ಹೇಳ್ತಾರೆ, ಸಮೀಪದಲ್ಲಿದ್ದ ಸಡಗರದ ಚರುವ. ಸ್ವಾಮಿ ಹೇಗಿದ್ಯ, ಸಡಗರದ ಅದ್ಭುತವಾದ ಚಲುವ ನೀನಿದ್ದರೆ ಅದು ನಿನ್ನ ಬಿಟ್ಟು ಮೂರ್ತಿಗಳಿಗೆ ತಿಳಿದನಯ್ಯ ಹೇಳ್ತಾರೆ. ಅಮೃತನ್ನದ ಎಡೆ ಆಧರಣೆ ಇಲ್ಲದಲ್ಲಿ ಸಮ್ಮತವಾಗಿರಲು ಕಾಲ ಕಾಲಕ್ಕೆ ಸವಿದು ಅಮೃತವ ಬೇಡದಲೆ ಬರುವ ಅನಾದರದಲ್ಲಿ ಹಮ್ಮು ತೊರೆಯದಲೇವೆ. ಇಲ್ಲಿ ಹೇಳ್ತಾರೆ ಅಮೃತಾನ್ನದ ಎಡೆ ಅಂದ್ರೆ ಎಲೆ, ಅಮೃತಾನ್ನದ ಎಲೆ ಚೆನ್ನಾಗಿದೆ, ವಿಶೇಷವಾಗಿ ಕಾಲ ಕಾಲಕ್ಕೆ ಸವಿದು ಅಮೃತಾನ್ನವನ್ನ ಕಾಲ ಕಾಲಕ್ಕೆ ಸವಿದು ಅಮೃತವ ಬೇಡದಲೇ ಬಲು ಅನಾದರದಲ್ಲಿ ಅದರ ಮೇಲೆ ಅನಾದರದಿಂದ ಏನ್ ಅನಾದರ ಅಂದ್ರೆ ಹಮ್ಮು ತೊರೆಯದಲೇ ದೇವರ ಕಾಲು ಗಟ್ಟಿಯಾಗಿ ಹಿಡಿಲಿಕ್ಕೆ ಹೋಗ್ಲಿ ಆ ಒಳಗೆ ಕೂತಿರುತ್ತೆ ಆ ಅಹಂಕಾರ. ಯಾಕೆ ಹಿಡಿಬೇಕು ಇವನ್ ಕಾಲು, ಇವನ್ ಕಾಲು ಯಾಕೆ ಹಿಡಿಬೇಕು, ಮೇಲೆ ಹಿಡಿಬಿಟ್ಟಿರ್ತೀವಿ ಏನ್ ಅಡ್ಡಿ ಇಲ್ಲ, ಎಲ್ಲಾ ಕಾಲು ಹಿಡಿದ್ಬಿಟ್ಟಿರ್ತೀವಿ, ಗಟ್ಟಿಯಾಗಿ ಹಿಡ್ಕೊಂಡಿರ್ತೀವಿ, ಒಳಗೆ ಕೂತಿರ್ತೀವಿ, ಯಾಕೆ ಹಿಡಿದೀಯ, ಯಾಕೆ ಹಿಡಿದೀಯ, ಯಾಕೆ ಹಿಡಿದೀಯ, ಇವನ್ ಕಾಲು ಯಾಕೆ ಬಿಡಬೇಕು ಅಂತ ಒಳಗೆ ಕೂತಿರುತ್ತೆ. ಬಂದಿಲ್ವಾ ನಿಮ್ಗೆ, ಬರುತ್ತೆ ನೋಡಿ.
ಅಲ್ಲ
ಒಳಗಿನ್ನ ದೆವ್ವ ಕೂತಿರುತ್ತೆ, ಒಳಗ ದೆವ್ವ ಕೂತಿರುತ್ತೆ, ನಿಮ್ಗಿನ್ನ ಅನುಭವ ಬಂತಿಲ್ಲೇನೋ, ಬಹಳ ಕಾಟ ಕೊಡುತ್ತದು. ನೀವು ಸಾಧನ ಮಾರ್ಗಕ್ಕಿನ್ನ ಸಾಧನ ಅಂದ್ರೇನು, ಬರೇ ನೀವು ಎಷ್ಟರವರೆಗೆ ಆಧಾರ ಕೊಡು ಇದಾನ ಕೊಡು ಅದು ಬಡಿ ಇದು ಬಡಿ ಮಾಡ್ತಾ ಇರ್ತೀರಾ, ಯಾರು ನಿಮ್ ತಂಟೆಗೆ ಬರಲ್ಲ, ಒಳಗೆ ದೈತ್ಯರು ಮಾಡ್ಕೊಳ್ಳಿ ಇರ್ತಾರೆ. ಅದಲ್ಲದೆ ಇವನ ತಂಟೆಗೆ ನೀವು ಹೊರಟ್ರ, ಇವನೊಬ್ಬನಿದ್ದಾನೆ ಅವನ ಚಿಂತನೆ ಮಾಡಬೇಕು ಅಂತ ಒಳಮುಖವಾಗಿ ಹೊರಟ್ರ, ಅವರು ಶುರು ಮಾಡ್ತಾರೆ, ಅಪ್ಪ ಇವನು ಎಚ್ಚೆತ್ತುಕೊಂಡ, ಇವನು ಹೇಗಾದ್ರೂ ಹಾಳ ಮಾಡಬೇಕು ಅಂತ ಶುರು ಮಾಡ್ತಾರೆ. ಹೇಳುತ್ತಾರೆ ಅಮೃತವ ಬೇಡದಲೇ ಬಲು ಅನಾದರದಲ್ಲಿ ಹಮ್ಮು ತೊರೆಯದಲೇವೆ. ಅಹಂಕಾರ ಬಿಡಲ್ಲ ಒಳಗೆ ಅಂತ ಹೇಳ್ತಾರೆ ದೇವರ ಕಾಲು ಹಿಡಿಲಿಕ್ಕೆ, ಅದಕ್ಕೆ ಹಮ್ಮು ತೊರೆದು ವಿಜಯ ವಿಠಲನ್ನ ಸೇರು ಅಂತ ಹೇಳ್ತಾರೆ. ಹಮ್ಮು ತೊರೆಯದಲೇವೆ ದೂರಿದ್ದ ಎಂಜಲ ಒಮ್ಮುಸುರೆ ಎಡೆ ಬಯಸಿ ಬಯಸಿದಂತೆ. ಅಮೃತಾನ್ನದ ಎಲೆ ಇದ್ದಾಗ ಅದನ್ನ ಬಿಟ್ಟು ದೂರದಲ್ಲಿ ಎಂಜಲೆಯಲ್ಲಿ ಇದ್ದರೆ ಅದಕ್ಕೆ ಬೇಡು ಬೇಕು 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 ಅಂತ ಒದ್ದಾಡಿದಂತೆ ಇಮ್ಮನ ನಾನಾಗಿ ಅಜ್ಞಾನದಲ್ಲಿನ್ನೂ ಅಮೃತ ವಿಜಯ ವಿಠಲ ವಿಶ್ವ ನಾಯಕನೇ ಹೆಮ್ಮೆಯಿಂದಲೇ ಬಾಳಿ ಗತಿಗೆ ರಹಿತ. ಹೆಮ್ಮೆಯಿಂದ ಬಾಳಿದ ಏನು ನಾನು 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 ಅಂತ ಹೌದಲ್ವಾ? ನಾವ್ ಅಂದ್ಕೊಳ್ತಾ ಇದ್ದೀವಿ ಸಾಧನೆ ಚೆನ್ನಾಗಿ ಆಗ್ತಾ ಇದೆ ಅಂತ. ಇಲ್ಲಪ್ಪ ಇಷ್ಟಾದ್ರೂ ಆಗ್ತಾ ಇದೆ ಅದಕ್ಕಂದಿಲ್ಲ. ಆದರೆ ಒಳಗೆ ಹೋಯ್ತಾ ದೇವ ಏನು ಮಾಡ್ಲಿಕ್ಕೆ ಹೋದ್ರು ದೇವರನ್ನ ಮರೆತು ನಾನು ಅಂತ. ಈಗ ದೇವರು ಮಾಡಿಸ್ತಾನೆ ಅದರಿಂದ ನಾ ಮಾಡುತ್ತೇನೆಂಬ ನಾನು ಸರಿ ಒಪ್ಪಿದ್ದೆ, ಅದಲ್ಲದೆ ಅವನನ್ನೇ ಮರೆತು ನಾ ಮಾಡುತ್ತೇನೆ ಅದು ಬರುತ್ತಾ ಇಲ್ವಾ ಹೇಳಿ? ಬರ್ತಾ ಇದೆಯಲ್ವಾ? ಅದು ಹೇಳುತ್ತಾರೆ ನಾವೇನ್ ಹೇಗೆ ಬಾಳ್ತಾ ಇದೀವಿ, ನಾವು ಹೆಮ್ಮೆಯಿಂದ ಬಾಳ್ತಾ ನಾನು ಅಂತ ಬಾಳ್ತಾ ಇದೀವಿ. ಬಾಳಿ ಏನು ಪ್ರಯೋಜನ? ಗತಿಗೆ ರಹಿತ. ಇನ್ನು ಮುಂದೆ ಹೇಳುತ್ತಾರೆ ಆಕಾರವಾಗಿ ಅರ್ಚನೆಗೊಂಬ ದೈವವು, ಆಕಾರವಾಗಿ ಅರ್ಚನೆಗೊಂಬ ದೈವವು ಸಾಕಾರವಾಗಿ ಸಂಪತ್ತು ಪಾಲಿಸುತ್ತ ರವಿಯ ಆಕಾರದಂತೆ ರಂಗಿಸುತ್ತ ಮನೆಯೊಳಗಿದೆ. ಈ ಮನೆಯೊಳಗೆ ರವಿಯ ಆಕಾರದಂತೆ ಒಳ್ಳೆ ಸೂರ್ಯನಂತೆ ಹೊಳೆಯುತ್ತಾ ಸಂಪತ್ತನ್ನು ಕೊಡುತ್ತಾ ಒಳ್ಳೆ ದೈವ ನಿಂತಿರುವ ಕಾಲಕ್ಕೆ ಪ್ರಾಕಾರ ಶಿಲೆಗಳಿಗೆ ಕೈಯ ಮುಗಿದು ವರವ ಕರುಣಿಸು ಎಂದು ಮಡೆ ಹೊರಳಿ ಪೂಜಿಸುವ, ಮಡೆ ಮಂಡೆ ಹೊರಳಿ ಪೂಜಿಸುವ ವಿಕಾರ ಮನುಜನಿಗೆ ಸಂಪ್ರೀತಿಯಾಗುವುದೇ ಪ್ರಾಕಾರ ಕಲ್ಲುಗಳು ವರ ಕೊಡಬಲ್ಲವೇ? ಏಕಪಾದನಾಮ ವಿಜಯ ವಿಠಲ ನಿನ್ನ ವಾಕರಿಸಿ ಅನ್ಯರನ ಹಂಬಲಿಸುವೆನೋ. ಹರಿಯೇ ನಿನ್ನ ಬಿಟ್ಟು ಬೇರೆಯವರ ಕಡೆ ಹೋಗ್ತಾ ಇದ್ದೇನೋ ಮಹಾರಾಯ ಎನ್ನಂದು ಹೇಳ್ತಾರೆ. ಬಿಂಬ ಮೂರ್ತಿಯ ಅಪರೋಕ್ಷವಾಗದೆ ಗತಿ ಎಂಬುದು ಸಲ್ಲಾದು. ಯಾರಿಗೆ ಅದರಲ್ಲಿ ಸೆಕ್ಷನ್ ಮಾಡ್ತೀರಾ? ಕೆಲವರಿಗೆ ಮಾತ್ರ ಬಿಂಬಮೂರ್ತಿಯ ದರ್ಶನ, ಕೆಲವರಿಗೆ ಹೊರಗೆ ರಾಮಕೃಷ್ಣಾದಿ ರೂಪಗಳ ದರ್ಶನ, ಕೆಲವರಿಗೆ ಅಲ್ಲಲ್ಲಿ ದರ್ಶನ. ಬಿಂಬನನ್ನೇ ನೋಡಬೇಕು ಎಂಬ ನಿಯಮ ಇಲ್ಲ ಅಂತ ಹೇಳ್ತೀರಾ ಅಂತ ಕೇಳಿ ಹೇಳ್ತಾರೆ. ಬಿಂಬ ಮೂರ್ತಿಯ ಅಪರೋಕ್ಷವಾಗದೆ ಗತಿ ಎಂಬುದು ಸಲ್ಲಾದು ಎಲ್ಲರಿಗೆ. ಅಪರೋಕ್ಷ ಜ್ಞಾನಿಗಳ ಮಾತು. ನಾವು ಸುಖ ಓದಿದೀವಿ ಅಂತ ನಾವು ಅನ್ಕೊಂತೀವಿ. ಅಡಿಗೆಯವನ ಕೈ ಹಿಡಿದು ಸುಖ ಹೇಳಿಸಿದ ಮಹಾನುಭಾವರವರು, ಆಗಿನ ಕಾಲದ ಪ್ರಖ್ಯಾತ ಪಂಡಿತರು ಕಲ್ಲೂರು ಸುಬ್ರಹ್ಮಣ್ಯಾಚಾರ್ಯರು ಅಲ್ವಾ? ಆ ಕಲ್ಲೂರು ಸುಬ್ರಹ್ಮಣ್ಯಾಚಾರ್ಯರಿಗೇನೆ ದಿಗ್ಭ್ರಮೆ ಆಗುವಂತೆ ಅವರಿಗೆ ಸುಧಾದಲ್ಲಿ ಕೂತಿರುವ ಸಂಶಯಗಳೆಲ್ಲ ಕೂತಿತ್ತು. ಇನ್ನ ಮಂಗಳ ಆಗ್ತಿತ್ತು, ಅವರೇ ಮಂಗಳ ಮಾಡುತ್ತಿದ್ರು, ಸಂಶಯಕ್ಕಿನ್ನ ಮಂಗಳ ಆಗಿದ್ದಿಲ್ಲ. ಅವರ ಒಳಗಿದ್ದ ಸಂಶಯಕ್ಕೆ ಮಂಗಳ ಆಗಿದ್ದಿಲ್ಲ. ನಿಜವಾದ ಮಂಗಳ ಮಾಡಿಸಿದ್ದು ವಿಜಯದಾಸರು. ಅಡಿಗೆ ಅವನ ಕೈ ಹಿಡ್ಕೊಂಡು ಅವನ ಮೂಲಕ ಅವರ ಒಳಗಿರುವ ಸಂಶಯಗಳಿಗೆ ಮಂಗಳ ಮಾಡಿಸಿದರು ಅಂತ ವಿಜಯದಾಸರ ಮಾತಿದು. ಹೇಳ್ತಾರೆ ಬಿಂಬ ಮೂರ್ತಿಯ ಅಪರೋಕ್ಷವಾಗದೆ ಗತಿ ಎಂಬುದು ಸಲ್ಲದು ಎಲ್ಲರಿಗೆ. ಎಲ್ಲರಿಗೂ ಕೂಡ ಗತಿ ಎಂಬುದು ಸಲ್ಲಾದು. ಬಿಂಬನೆಂಬ ಪ್ರಾಜ್ಞನ ಅನುಭವ ತಿಳಿದು ನಂಬುವಂತೆ ಮಾಡು ವಿಜಯ ವಿಠಲರೇಯ. ಆ ಬಿಂಬನ ಅನುಭವ ತಿಳಿದು ನಂಬುವಂತೆ ಮಾಡಯ್ಯ. ಹೇಳ್ತಾರೆ ನಿತ್ಯ ನೈಮಿತ್ಯಗಳ ಆವಾವ ಕರ್ಮಗಳು ಕೃತಾರ್ಥನಾಗಿ ಸಂಚರಿಸಿದರು. ಎಲ್ಲ ಕರ್ಮಗಳು ಮಾಡಿದೋಪ ನಿತ್ಯ. ಚೆನ್ನಾಗಿ ಕೇಳಿ, ಚೆನ್ನಾಗಿ ಕೇಳಿ, ವಿಷಯ ಮತ್ತೆ ಸಿಗಲ್ಲ. ನಿತ್ಯ ನೈಮಿತ್ಯಗಳ ಆವಾವ ಕರ್ಮಗಳು ಕೃತಾರ್ಥನಾಗಿ ಸಂಚರಿಸಿದರು. ನಿತ್ಯ ತನ್ನೊಳಗಿದ್ದ ಬಿಂಬನಿಗೆ ಆವಾಹನಿಸಿ ಭೃತ್ಯನು ನಾನು ಎಂದು ಪೂಜಿಸದಲೇ ನಿತ್ಯ ಪದವಿಯಿಲ್ಲ. ಇದ್ಯಾರು ಹೇಳಿದ್ದು? ಶ್ರುತ್ಯರ್ಥ ಬೇಳೆ ಅತ್ಯಂತದಲ್ಲಿ ಕೇಳಿ ಮೊರೆಬಿದ್ದೇನೋ. ಬಿಂಬ ನಿನ್ನ ಪಾದ ಹಿಡಿದನಪ್ಪ, ನಿನ್ನೇನು ಬಿಟ್ಟರೆ ನನ್ನ ಗತಿ ಇಲ್ಲ. ಸತ್ಯ ಧರ್ಮ ಪರಾಕ್ರಮ ವಿಜಯ ವಿಠಲರೇಯ ಮಿಥ್ಯಾಸಂಗವ ನೀಯದೆ ಕೃತಕೃತ್ಯೆಯನ್ನ ಮಾಡು. ಹೇಳ್ತಾರೆ ಅಂಗುಟ ಪರಿಮಿತವಾಗಿ ಅಗ್ರೇಶ ಅಂಬುಟ ಪರಿಮಿತವಾಗಿ ಎನ್ನಲು ನಿಂದು ಶೃಂಗಿಣಿ ವಿಜಯ ವಿಠಲ ಎನ್ನ ಕರುಣಿಸೋ. ಅಂದ್ರೆ ಕಮಲದ ಶೃಂಗದಲ್ಲಿ ಇರತಕ್ಕಂಥ ಸ್ವಾಮಿ ಅಲ್ಲಿದ್ದುಕೊಂಡು ಎಲ್ಲರನ್ನ ತನ್ನ ಕಡೆಗೆ ಸೆಳೆಕೊಳ್ಳುವಂತಹ ಅಗ್ರೇಶ ಬಿಂಬಮೂರ್ತಿಯೇ ನೀನೇ ನನಗೆ ವಿಶೇಷವಾದಂತಹ ಸ್ವಾಮಿ. ಅಂದ್ರೆ ಬಿಂಬಮೂರ್ತಿಯನ್ನು ಚಿಂತನೆ ಮಾಡದಿದ್ರೆ ಎಷ್ಟು ಕರ್ಮಾನುಷ್ಠಾನ ಮಾಡಿದ್ರು ಕೂಡ ಯಾವುದೂ ಕೂಡ ಏನು ಪದವಿಗೆ ಯೋಗ್ಯವಲ್ಲ. ಅಷ್ಟಮೂರ್ತಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಚರ್ಚೆ ಬರ್ತಾ ಇರುತ್ತೆ ಸಾಮಾನ್ಯವಾಗಿ, ಬಿಂಬನ ದರ್ಶನದಿಂದಲೇನೆ ಮೋಕ್ಷವ ಅಥವಾ ಹೊರಗಿದ್ದ ರಾಮಕೃಷ್ಣಾದಿ ರೂಪಗಳಿಂದಲೂ ಆಗಬಹುದ ಅಥವಾ ಅಗ್ನಿಯಲ್ಲೋ ಜಲದಲ್ಲೋ ದೇವರ ಚಿಂತನೆ ಮಾಡಿದರೆ ಸಾಕ ಇವೆಲ್ಲ ಬಂದರೆ ಕೆಲವರಿಗೆ ಭಾಷ್ಯದಲ್ಲಿ ಬರುತ್ತೆ, ಕೆಲವರಿಗೆ ಸ್ವಯೋಗ್ಯ ಭಗವದ್ ದರ್ಶನೇನ ಅಲ್ಲಿ ಸ್ವಯೋಗ್ಯ ಅಲ್ಲಿ ಜೇತತ್ರ ಬರುತ್ತಾರೆ ಬಿಂಬ ದರ್ಶನೇನ ಅಂತ ಹೇಳ್ತಾರೆ ಆಚಾರ್ಯರು ಹೇಳ್ತಾರೆ. ಸ್ವಯೋಗ್ಯ ಭಗವದ್ ದರ್ಶನೇನ ಅಂತ ಆಚಾರ್ಯರು ಶಬ್ದ ಹಾಕಿದರೆ ಜೈತತ್ಥರು ಬರೀತಾರೆ ಬಿಂಬ ದರ್ಶನೇನ ಅಂತ ಹಾಕ್ತಾರೆ ಅಲ್ಲಿ ಟಿಪ್ಪಣಿಕಾರರೆಲ್ಲರೂ ಕೂಡ ಹ ಅಲ್ಲಿ ಅಗ್ನಿಯಲ್ಲಿ ಜಲದಲ್ಲಿ ಎಲ್ಲರೂ ಬರೀತಾ ಬರುತ್ತಾರೆ. ಅದು ನೋಡಿದ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಏನಪ್ಪಾ ಇದು ಅಂದ್ರೆ ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ನೋಡಿದರೆ ಸಾಕ, ಇನ್ನೇನು ಬಿಂಬನೇ ಮಾಡಬೇಕು ಬಿಂಬನನ್ನೇ ಚಿಂತನೆ ಮಾಡಬೇಕು ಏನೋ ಇಲ್ಲವಾ ಅಂದ್ರೆ ಅದಕ್ಕೆ ಸ್ಪಷ್ಟ ಹೇಳುತ್ತಾರೆ ಯಾರು ನಮ್ಮ ಅರಣ್ಯಕಾಚಾರ್ಯರು, ಏತಜ್ಞಾನಾದೇವಚ್ಚ ಮೋಕ್ಷ, ಈ ಬಿಂಬನ ಜ್ಞಾನದಿಂದಲೇನೆ ಎಲ್ಲರಿಗೂ ಮೋಕ್ಷ. ಆದರೆ ಈ ಬಿಂಬನ ದರ್ಶನ ಹೃದಯದಲ್ಲೇ ಆಗಬೇಕೆಂಬ ನಿಯಮ ಎಲ್ಲರಿಗೆ ಇಲ್ಲ. ಅದು ಬಂದದ್ದಲ್ಲಿ ವಿಶೇಷ, ಸಾಮಾನ್ಯ ಜೀವರಿಗೆ ಅವರಿಗೆಲ್ಲ ಹೃದಯದಲ್ಲೇ ಬಿಂಬನ ದರ್ಶನ. ಆ ಬಿಂಬನೆ ಹೃದಯ ಮಾತ್ರ ಅಲ್ಲದೆ ಬೇರೆ ಕಡೆ ಕೂಡ ಈ ಬಿಂಬನ ದರ್ಶನ ಆಗುತ್ತೆ ಬೇರೆಯವರಿಗೆ, ಯಾರಿಗೆ ಯೋಗ್ಯರಾದವರಿಗೆ, ಅಗ್ನಿ ಜಲ ಮೊದಲಾದ ಆಯಾ ಸ್ಥಾನಗಳಲ್ಲೂ ಬಿಂಬನ ದರ್ಶನ ಆಗುತ್ತೆ. ಈ ರಹಸ್ಯ ಅಲ್ಲಿ ಹೇಳಿದ್ದು. ಅದು ಹೇಳಲಿಕ್ಕೆ ಹೊರಟರೆ ನಾವೇನಂದುಕೊಂಡು ಆ ಅಗ್ನಿಯಲ್ಲಿ ಮೊದಲೇ ಇರುತ್ತಲ್ಲ ಮೂರ್ತಿ, ಆ ಮೂರ್ತಿ ದರ್ಶನ ಸಾಕು ಬಿಂಬನ ದರ್ಶನ ಬೇಕಾಗಿಲ್ಲ ಅಂತ ನಾವಂದುಕೊಂಡು ಅದಕ್ಕೆ ಸ್ಪಷ್ಟ ಹೇಳುತ್ತಾರೆ, ಬಿಂಬ ಮೂರುತಿಯ ಅಪರೋಕ್ಷವಾಗದೆ ಗತಿ ಎಂಬುದು ಸಲ್ಲಾದು ಎಲ್ಲರಿಗೆ, ಬ್ರಹ್ಮದೇವರು ಮೊದಲುಕೊಂಡು ಎಲ್ಲರಿಗೂ ಅಂತ ಕ್ಲಿಯರ್ ಕಟ್ ಚೆನ್ನಾಗಿ ಹೇಳಿಬಿಡುತ್ತಾರೆ. ಅಲ್ಲಮ್ಮ ಅಲ್ಲಿ ಹೃದಯದಲ್ಲಿದ್ದವನು ದರ್ಶನ ಮಾಡ್ತೀನಿ ಮಾಡೇ ಮಾಡ್ತಾರೆ, ಹೃದಯದಲ್ಲಿ ಕಾಣಿಸ್ತಾನೆ ಅವನೇ ಅನೇಕ ಕಡೆ ಕಾಣಿಸ್ತಾ ಬರ್ತಾರೆ ಅವರಿಗೆ. ಎಲ್ಲಿ ಅಂದ್ರೆ ನಮಗೆಲ್ಲ ಹಾಗಲ್ಲ, ಬಿಂಬಮೂರ್ತಿಯ ದರ್ಶನ ಅನೇಕ ಕಡೆ ಕಾಡಲ್ಲ. ಇಲ್ಲಿ ಏನಾಗುತ್ತೆ, ಈ ರೂಪದ ದರ್ಶನ ಹೃದಯದಲ್ಲೇ ಆಗ್ತಾ ಇರುತ್ತೆ ಅಪರೋಕ್ಷ ಆಗದ, ಬೇರೆ ಕಡೆ ಬೇರೆ ರೂಪಗಳಲ್ಲಿ ದರ್ಶನ ಆಗ್ತಾ ಇರುತ್ತೆ. ಹಾಗಲ್ಲ ಅವರಿಗೆ, ಕೆಲವರಿಗೆ ಹೊರಗೂ ಭಗವಂತನ ವಿಶೇಷ ರೂಪ ದರ್ಶನ ಆಗುತ್ತೆ. ಅಂದ್ರೆ ಅವರಿಗೆ ಇಲ್ಲಿ ಮಾತ್ರ ಬಿಂಬನ ಕಾಣಬೇಕೆಂಬ ನಿಯಮ ಅವರಿಗಿಲ್ಲ, ಅಲ್ಲೂ ಕಾಣುತ್ತಾರೆ, ನಮಗೆ ಇಲ್ಲಿ ಮಾತ್ರ ಅಲ್ಲಿ ಬೇರೆ ರೂಪವೇ ದರ್ಶನ. ಅದಕ್ಕೆ ಹೇಳ್ತಾ ಇದ್ದಾರೆ, ಇನ್ನ ಮುಂದೆ ಹೇಳುತ್ತಾರೆ, ವಿಜಯದಾಸರು ದೇವರ ಬಿಂಬನ ಚಿಂತನೆ ಮಾಡುತ್ತಾ ಕೂತಿದ್ರು. ಕೂತಿರುವಾಗ ಸ್ವಾಮಿ ವಿಠಲ ರೂಪದಿಂದ ಬಂದ, ಕುದುರೆ ಮೇಲೆ ಬಂದ, ಹೆದರಿಸಿದ. ಯಾಕೆ ನನ್ನ ಚಿಂತೆ ಮಾಡ್ತಾ ಇಲ್ಲ? ಅದಕ್ಕೆ ಹೇಳುತ್ತಾರೆ, ಮೀಸಿಯ ತಿದ್ದಿ ಬಹು ಬೆಳೆಸಿದರೆ ಅಂಜುವನೆ, ಪಾಷಾಣ ಪೊತ್ತು ನಿಂದರೆ ಅಂಜುವನೆ. ಒಂದು ನಿನ್ನ ಅಂಜಲ್ಲ ಅಂಬುದೇ ಭಕ್ತವತಾರ ವರ್ಣನೆ. ವಿಷಾಣ ಕೋಟಿಯನ್ನು ಮನೆ ಮಾಡಿದರೆ ಅಂಜನೋ, ಘೋಷವೆಬ್ಬಿಸಿ ಚೀರಿದರೆ ಅಂಜನೋ. ನರಸಿಂಹ ವೇಷ ಚೊಕ್ಕಟ ತೋರಿದರೆ ಅಂಜನೋ, ಭೂಸುರ ಧರ್ಮ ತೋರಿದರೆ ಅಂಜನೋ, ಕೇಶ ಜಡೆಗಟ್ಟಿ ಬಿಲ್ಲು ಧರಿಸಲಂಜೆ, ಭೇಷಜವನ್ನೇ ತೋರಿ ಉರಿಯ ನುಂಗಿದರಂಜೆ. ಕೃಷ್ಣ ಕೂಸಾಗಿ ವಂಚನೆ ಮಾಡಿದ ರಂಜೆನೋ, ದೋಷಕ್ಕೆ ಹೇಸಾದೆ ಖಡ್ಗ ಜಳುಪಿಸಲಂಜೆ, ಏಸೊಂದು ರೂಪಗಳು ಧರಿಸಲಂಜೆ, ವಾಸುದೇವ ನಿನ್ನ ಭೀತಿಗೆ ಆ ನಂಜೆನೋ, ಈ ಶರೀರವೇ ನಿನ್ನ ಅಧೀನವೆಂಬೋದೊಂದೆ, ಈ ಶರೀರ ನಿನ್ನ ಅಧೀನವೆಂಬೋದೊಂದೆ, ಎಸೇಸು ಬಗೆ ಕರ್ಮ ಆನೆ ಒಣಲಿಬೇಕು. ಚೆನ್ನಾಗಿದೆ ಪಂಕ್ತಿಗಳು. ನೀವು ಅದರಲ್ಲಿ ಯಾವುದು ಗೋಲ್ಡನ್ ಅಂತೀರಾ ಅಥವಾ ವಜ್ರಗಳು ಯಾವುದರಿಂದ ಕೆತ್ತಿಸ್ತೀರೋ, ಈ ವರ್ಡ್ಸ್ ಚೆನ್ನಾಗಿ ನೋಡ್ಕೊಳ್ಳಿ. ಏಸೊಂದು ರೂಪಗಳು ಹೇಳ್ತಾ, ಈ ಶರೀರ ನಿನ್ನ ಅಧೀನವೆಂಬುದೊಂದೇ ವಿಶೇಷವಾದ ಸಾಧನೆ. ಈ ಎಲ್ಲ ನಿನ್ನ ಅಧೀನ ಇದ್ರೂ ಕೂಡ ಏಸೇಸು ಬಗೆ ಕರ್ಮ ಆನೆ ಉಣಲಿಬೇಕು. ಏನೇನು ಕರ್ಮಗಳಿಗೆ ಉಣಲೇಬೇಕು. ಕೆಲವರು ನಾ ದೇವ ಶರಣಾಗ್ನಾಥ ಅದೇ ದೇವ ಭಕ್ತನಾಗ್ಬಿಟ್ಟೆ ನನಗಿನ್ನ ಕಷ್ಟ ಇರಲ್ಲ, ಹಾಗೇನಿಲ್ಲ. ದೇವರ ಶರಣಾಗತನಾಗಿಬಿಟ್ರೆ, ದೇವರ ಪೂಜಾ ಗಂಟೆ ಬಾರಿಸಿ ಮಾಡಿಬಿಟ್ರೆ ನಿನ್ನ ಕಷ್ಟ ಇರಲ್ಲ ಅಂದ್ರೆ ತಪ್ಪು ತಿಳ್ಕೊಂಡಿದ್ದೀರಾ ಅಂದ್ರು. ದೇವರ ಭಕ್ತರ ಆಗುವುದಕ್ಕೂ ನಮ್ಮ ಕಷ್ಟ ಬರುವುದಕ್ಕೂ ಏನು ಸಂಬಂಧ ಇಲ್ಲ. ದೇವರ ಭಕ್ತ ಆಗುವುದು ದೇವರ ಅನುಗ್ರಹದಿಂದ, ಈ ಕರ್ಮಗಳು ಬರುವುದು ನಮ್ಮ ಹಿಂದಿನ ಕರ್ಮಾನುಸಾರ, ಅದು ಉಣ್ಲೇಬೇಕು. ದೇವ್ರ ಭಕ್ತರಾದಷ್ಟು ಮಾತ್ರಕ್ಕೆ ದೇವರು ಯಾವ ಕಷ್ಟ ಕೊಡಬಾರದು ಅಂತ ಕೇಳಬೇಡಿ ಅಂತ ಹೇಳ್ತಾರೆ. ನೋಡಿ, ಏಸೇಸು ಬಗೆ ಕರ್ಮ ಆನೆ ಉಣಲಿಬೇಕು, ದಾಸನಾದ ಕಾಲಕ್ಕೂ ತೊಲಗದಯ್ಯ, ದಾಸನಾದ ಕಾಲಕ್ಕೂ ತೊಲಗದಯ್ಯ, ಲೇಸಾಗಿ ನೀನೇ ಒಲಿದು ಕರುಣಾ ಮಾಡಿದರಾಗೆ, ಈ ಸಮಸ್ತ ಗರ್ಭದಲ್ಲಿ ಜನಿಸಿ ಬಂದು ನೀನೇ ಒಲಿದು ಅನುಗ್ರಹ ಮಾಡಿದರೇನೆ ಈ ಕರ್ಮದಿಂದ ಕಡೆ ಬೀಳಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ಬಿದ್ದೇ ಇರಬೇಕಾಗುತ್ತೆ. ಲೇಷ ಲೇಷವಾದರೂ ಕರ್ಮ ಉಣಲಿಯಿತ್ತು. ಇಲ್ಲಿ ನೋಡಿ, ಈ ಸಮಸ್ತ ಗರ್ಭದಲ್ಲಿ ಜನಿಸಿ ಬಂದು ನಮ್ಮ ಕರ್ಮಕ್ಕಾಗಿ ಬರುವ ಕಾಲಕ್ಕೆ ಲೇಷಾಲೇಷವಾದರೂ ಕರ್ಮ ಉಣಲಿ ಇತ್ತು. ಅದರಲ್ಲಿ ಭಗವಂತ ಏನು ಮಾಡ್ತಾನೆ ಅಂದ್ರೆ, ಸಜೀವ ರಾಶಿಗಳಿಗೆ ಆ ಕರ್ಮ ಉಣಿಸಲಿಕ್ಕೆ ಕೊಡೋ ಕಾಲಕ್ಕೇನೆ ಡಿವೈಡ್ ಮಾಡಿಬಿಡ್ತಾನೆ. ಏನು ಈ ಕರ್ಮದ ಫಲ ಹೇಗೆ ಉಣಿಸಬೇಕು? ಸತ್ಯವಾಗಿ ಉಣಿಸಬೇಕು, ಸುಳ್ಳಾಗಿ ಉಣಿಸಲಿಕ್ಕಿಲ್ಲ. ನಮಗೆ ಸ್ವಪ್ನ ಸುಳ್ಳು ನಮ್ಮ ತಲೆಯಲ್ಲಿ, ಇದು ಸತ್ಯ, ಸ್ವಪ್ನವೂ ಸತ್ಯವೇ. ಅದಕ್ಕೆ ಏನ್ ಮಾಡುತ್ತಾನೆ, ಇಷ್ಟು ಜನ್ಮಗಳು ಅಪರೋಕ್ಷ ಪರ್ಯಂತ ಇಷ್ಟೊಳಗೆ ಹಿಂದಿನ ಕರ್ಮ ಏನಿದೆ ಅದೆಲ್ಲ ಉಣಬೇಕು. ಇವನು ಏನ್ ಮಾಡುತ್ತಾನೆ, ಸ್ವಪ್ನದಲ್ಲೇ ಮ್ಯಾಕ್ಸಿಮಮ್ ಕಳೆದು ಬಿಡ್ತಾನೆ. ಸ್ವಪ್ನ ಸತ್ಯ, ಸತ್ಯವಾಗಿ ನಮ್ಮ ತಲೆ ಕಡಿತಾನೆ. ನೋಡಿ, ನಾವನ್ಕೊಳ್ತೀವಿ ನಮ್ ತಲೆ ಕಡಿಯೋದಿಲ್ಲ, ಹೆಂಗ್ ಕಳಿತಾನೆ, ತಲೆ ಕಡಿಬೇಕು ಅಂತಿತ್ತು ಕರ್ಮದಲ್ಲಿ. ಹೇಗ್ ಕಳಿತಾನಪ್ಪ ಅಂದ್ರೆ, ಹಾ ಈ ಜನ್ಮದಲ್ಲೇ ಎರಡೆರಡು ಮೂರು ಜನ್ಮದ ಕರ್ಮವೂ ಕಳೆದು ಬಿಡ್ತಾ ಇರ್ತಾನಂತೆ. ಈ ಒಂದು ಜನ್ಮದಲ್ಲೇ ಅನೇಕ ಸಲ ಸ್ವಪ್ನದಲ್ಲಿ ತಲೆ ಕತ್ತರಿಸಿ ಮಾಡಿ ಆಕ್ಸಿಡೆಂಟ್ ಮಾಡಿಬಿಟ್ಟು ಎಲ್ಲ ಮಾಡಿಬಿಟ್ಟು ಆಯ್ತೋ ಇಲ್ವ? ಆಕ್ಸಿಡೆಂಟ್ ಒಂದು ವೇಳೆ ಆದರೆ ತಲೆ ಕತ್ತರಿಸಿದ್ರೆ ಏನು ಆ ದುಃಖ ಏನಾಗಬೇಕೋ ಸ್ವಪ್ನದಲ್ಲಿ ಕೊಟ್ಬಿಡ್ತಾರೆ. ಅದೆಲ್ಲ ಕರ್ಮಾನುಭವ. ಒಂದು ವೇಳೆ ನಾವು ಕೋಮಾದಲ್ಲಿದ್ರೆ ಸರಿಯಾಗಿ ಕತ್ತಿಸಿದ್ರೆ ಮಾರೇನು, ಕೋಮಾದಲ್ಲಿದ್ದ ಏನು ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ಆಕ್ಸಿಡೆಂಟ್ ಆಯಿತು, ಅವನಿಗೇನ ಗೊತ್ತಾಗುತ್ತ? ಏನು ಗೊತ್ತಾಗಲ್ಲ. ಹಾಗೆ ನಮಗೆ ನೋವು ಗೊತ್ತಾಗದಿದ್ರೆ ಕರ್ಮ ಫಲ ಉಣ್ಣೋದು ಎಂಬುದು ಇರಲ್ಲ. ಅಂದ್ರೆ ಕರ್ಮ ಫಲ ಉಣ್ಣೋದು ಅಂದ್ರೇನು, ಅದು ಮನಸ್ಸಿನವರೆಗೆ ಮುಟ್ಟಿ ಕುದ್ದರೇನೆ ನಮಗೆ ಕರ್ಮ ಫಲ ಉಂಡಂತ ಇರುತ್ತೆ. ಅದು ಸ್ವಪ್ನದಲ್ಲೇ ಕೊಟ್ಬಿಡ್ತಾನೆ, ಮನಸ್ಸಿಗೆ ಹೀಟ್ ಎಂಬುದು ಕೊಟ್ಬಿಡ್ತಾನೆ, ಅಲ್ಲಿ ಅಲ್ಲೇ ಕಳೆದು ಬಿಡ್ತಾನೆ. ಇಲ್ಲಿ ಕೊಟ್ರೆ ಆ ನೋವು ತಡಲಿಕ್ಕಾಗಲ್ಲ, ಅದು ಅಲ್ಲೇ ಕೊಟ್ಬಿಡ್ತಾನೆ. ಕ್ಷಣದಲ್ಲಿ ಕಳೆದ್ಬಿಟ್ಟು ಇಲ್ಲಿ ಭಗವಂತ ಬೇಗ 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 ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಅದು ಹೇಳ್ತಾರೆ, ಲೇಷ ಲೇಷವಾದರೂ ಕರ್ಮ ಉಣಲಿಯಿತ್ತು, ನಾಶಗೈಸುವನೆಂಬ ಪ್ರತಾಪ ಘನವಕ್ಕು. ಹೇ ಸ್ವಾಮಿ, ನಿನ್ನ ವಿಶೇಷವಾದ ಪ್ರತಾಪ ಎಂಥದ್ದು ಅಂದ್ರೆ, ಆ ಕರ್ಮ ಚೂರೇ ಉಣ್ಲಿಕ್ಕೆ ಕೊಟ್ಟು ಮಿಕ್ಕದ್ದೆಲ್ಲ ಹಾಕಿ ಕಳೆದು ಬಿಟ್ಟು ನಮ್ಮನ್ನು ಅನುಗ್ರಹ ಮಾಡ್ತೀಯಪ್ಪ, ಅಲ್ಲಿದ್ರೆ ನಮ್ಮ ಗತಿಯೇನು? ಶೇಷಶಾಯಿ ನಮ್ಮ ವಿಜಯ ವಿಠಲ, ನಿನ್ನ ಈಶತನಕ್ಕೆ ಅಂಜಿ ತಲೆಬಾಗಿ ತುತಿಸಬೇಕು. ಇನ್ನು ಮುಂದೆ ಹೇಳ್ತಾರೆ, ನಿನಗಂಜುವನ್ಯಾರು, ನಿನಗಳುಕುವನ್ಯಾರು, ಇದೇನ್ರಿ ಹೇಗೆ? ದೇವರಂದ್ರೆ ಅಂಜಿಕೆ ಇಲ್ವಾ? ಅಂಜಿಕೆ ಇರಬೇಕಂತೆ, ಅಂಜಿಕೆ ಇರಬಾರದಂತೆ. ಅಂಜಿಕೆ ಇರಬೇಕು, ಅಂಜಿಕೆ ಇರಬಾರದು ಅಂತ. ಭೀಷಾಸ್ಮಾ ದ್ವಾತಃ ಪವತೆ ಭೀಷೋದೇತಿ ಸೂರ್ಯ. ದೇವರಿಗೆ ಹೆದರ್ಕೊಂಡು ಗಾಳಿ ಬೀಸುತ್ತೆ, ದೇವರಿಗೆ ಹೆದರ್ಕೊಂಡು ಸೂರ್ಯ ಉದಯಿಸ್ತಾನೆ. ಏನಪ್ಪ ಇವು ಇಷ್ಟು ನಾವು ಸಾಧನೆ ಮಾಡಿದ್ ಯಾಕೆ? ಒಬ್ಬರು ಕಾಲ ಕೆಳಗೆ ಬಿದ್ದಿರೋದ? ಜೀವನ ಕಾಲ ಕೆಳಗೆ ಬಿದ್ದಿರ್ಬೇಕಾ? ಅವರೆಲ್ಲ ಹೆದರ್ಕೊಂಡು ಹೆದರ್ಕೊಂಡು ಜೀವನ ಮಾಡ್ತಿದ್ದಾರೆ. ಪಾಪ, ಇಲ್ಲಿ ಏನ್ ಮಾಡ್ತಾನೋ, ಇಲ್ಲಿ ಏನ್ ಮಾಡ್ತಾನೋ ಅಂತ. ಇದೇನು ಬರುತ್ತೆ? ಇದಕ್ಕಾಗಿ ಸಾಧನೆ ಮಾಡ್ಬೇಕಾ? ಮೋಕ್ಷ ಅಂದ್ರೆ ಒಂದ್ ಕಾಲ ಕೆಳಗೆ ಬಿದ್ದು ಅವ್ರು ಏನ್ ಮಾಡ್ತಾನೋ ಟೆನ್ಷನ್ ಟೆನ್ಷನ್ ಎಲ್ಲ ಬದುಕೋದ ಬದುಕ ಇದೇ ಹೇಳ. ಭೀಷಾಸ್ಮಾದ ವಾತಪ್ಪವತ್ತೆ ಆ ಹೆದರಕೋ ಬೇಡಪ್ಪ. ಆ ಹೆದರಿಕೆ ಅಂದ್ರೆ ಯಾರು ಬದುಕ್ತಾ ಇಲ್ಲ ದೇವತೆಗಳು. ಇನ್ನು ಹೇಗೆ ಅಂದ್ರೆ, ಈತ ಎಂಥ ಕರುಣಾವಂತ, ಎಲ್ಲರಿಗಾಗಿ ಒದ್ದಾಡ್ತಾ ಇದ್ದಾನೆ. ಇಂಥ ಸ್ವಾಮಿಗೆ ನಾನು ಇಂಥ ಸ್ವಾಮಿಗೆ ನಾನು ಅವನು ಹೇಳಿದ ಕೆಲಸವನ್ನ ಮಾಡದಿದ್ದರೆ ನೋವಾಗುತ್ತೆ ಮನಸ್ಸಿಗೆ. ಎಲ್ಲಿ ದೇವರ ಮನಸ್ಸಿಗೆ ನೋವಾಗುತ್ತೋ ಎಂಬ ಹೆದರಿಕೆಯಿಂದ ಎಲ್ಲರೂ ಮಾಡುತ್ತಾರೆ. ಈ ಹೆದರಿಕೆಯಲ್ಲಿ ಇವಾಗ ಅಪ್ಪ ಅಮ್ಮ ಇರ್ತಾರೆ, ಹೀಗ್ ಮಾಡು ಹೀಗ್ ಮಾಡು ಅಂತ ಹೇಳಿರ್ತಾರೆ. ಎಲ್ಲಿ ಹೊಡಿತಾರೋ ಎಲ್ಲಿ ಬಡಿತಾರೋ ಅಂತ ಹೆದರ್ಕೊಂಡು ಮಾಡುವುದು ಬೇರೆ. ಆದರೆ ಅಪ್ಪ ಅಮ್ಮ ಬಹಳ ಸಾಫ್ಟ್, ಒಂದು ಮಾತು ಮಾತಾಡಲ್ಲ, ಸೈಲೆಂಟ್ ಇರ್ತಾರೆ, ನೋಯಿಸೋದೇ ಇಲ್ಲ. ಆದರೆ ಮಗ ಹೆದರ್ತಾನೆ. ಯಾಕೆ ಅಂದ್ರೆ ಇಂಥ ಅಪ್ಪ ಅಮ್ಮ ಎಲ್ಲಿ ನೊಂದುಕೊಂತಾರೋ ಅಂತ ಹೆದರ್ಕೊಂತಾನಂತೆ. ಆ ಹೆದರೋದಲ್ಲಿ ಈ ಹೆದರೋದಲ್ಲಿ ಅದಕ್ಕೆ ಹೇಳ್ತಾರೆ, ನಿನಗಂಜುವನ್ಯಾರು ಅಂದ್ರೆ ನೀ ಎಂಥ ಒಳ್ಳೆಯವನಯ್ಯ. ಅದಕ್ಕೆ ಪ್ರಹ್ಲಾದರಂದ್ರು, ಏ ಪ್ರಹ್ಲಾದ, ನಾನಿಷ್ಟು ಭೀಕರವಾಗಿದ್ದೀನಲ್ಲ, ಹೆದರಿಕೆ ಆಗ್ತಾ ಇಲ್ಲ, ನಿನ್ಗಾರ ಅಂತಾರಪ್ಪ, ಸಂಸಾರ ಇದ್ರು ಅದಕ್ಕೆ ನಂಬಿತಾ ಇದ್ದೇನೆ. ನಿನಗಂಜುವನ್ಯಾರು, ನಿನಗಳಕುವನ್ಯಾರು, ನಿನಗೆ ಹಸ್ತವನೆತ್ತಿ ಮಣಿದು ಪಾಡುವನ್ಯಾರೋ ಅಂದ್ರೆ ಹೆದರ್ಕೊಂಡು ಯಾರು ಮಾಡಲ್ಲಯ್ಯ ನಿನ್ನ ಮೇಲೆ. ಇವಾಗ ಯಾರ್ಯಾರು ದೇವತೆಗಳಿದ್ದಾರಲ್ಲ, ಎಲ್ಲರೂ ದಾಸರಿದ್ದಾರಲ್ಲ, ಜ್ಞಾನಿಗಳಲ್ಲ, ನಿನ್ನ ಶರಣಾಗತರಾದವರು, ನಿನಗೆ ಹೆದರ್ಕೊಂಡು ಬಂದವರಲ್ಲೋ, ನಿನ್ನ ಕರುಣೆಯನ್ನು ನೋಡಿ ಮನಸ್ಸು ಕರಿಗಿ ನೀನೇ ಬೇಕು ಅಂತ ಹಿಂದೆ ಬಿದ್ದು ಬರ್ತಾ ಇದ್ದಾರೆ. ನೀನ್ ಯಾರನ್ನ ಕಟ್ಟಿ ಹಾಕಿಲ್ಲ, ಬಡಿತಾ ಇಲ್ಲ, ಸೇವೆ ಮಾಡ್ತಾ ಇದ್ದೀಯ. ಹೌದಾ ಅಲ್ವಾ? ನಾಯಿ ಹೋಗ್ತಾ ಇದೆ. ನಮ್ಗೆ ಯಾರು ಹೇಳಿದ್ರು, ಹೋಗಿ ಸ್ವಲ್ಪ ನಾಯಿ ಕಾಲು ಇಟ್ಕೊಂಡು ಪಾದ ಪೂಜೆ ಮಾಡ್ತೀರಾ? ಮಾಡ್ತೀರಾ? ಹೊಡೆದೇ ಬಿಡ್ತೀರಾ? ಏನ್ರಿ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ? ಆ ನಾಯಿ ಕಾಲು ನಾನು ಹಿಡಿಬೇಕಾ? ಮತ್ತ ನಾಯಿ ಕಾಲಲ್ಲಿ ತನ್ನ ಕಾಲಿಟ್ಟು, ಕಾಲಲ್ಲ ಆ ಕಾಲಿನ ಆಕಾರದಲ್ಲಿ ಸ್ವಾಮಿ, ಆ ಕಾಲಿನ ಕಣ ಕಣದಲ್ಲಿ ಇಲ್ಲದಿದ್ರೆ ನಾಯಿ ಕಾಲು ಮುಂದಕ್ಕೆ ಹೋಗಲ್ಲ. ಎತ್ತ ದೇವ, ಆ ನಾಯಿಯ ಕಾಲಿನ ಅಡಿಯಲ್ಲೂ ದೇವರ ರೂಪಗಳು ತುಂಬಿರುತ್ತೆ. ಮತ್ತೆ ಇವನು ಸೇವಾ ಮಾಡುತ್ತಾ ಇದ್ದಾನೋ, ಹೆದರಿಸ್ತಾ ಇದ್ದಾನೋ? ಅಂದ್ರೆ ಇಲ್ಲಿ ಹೆದರಿಕೆ ಅಂದ್ರೆ ಹೇಗ್ ಬರುತ್ತೆ? ಇಂಥ ಸ್ವಾಮಿಗೆ ಅವನು ಹೇಳಿದ್ದು ಮಾಡದಿದ್ರೆ ಎಲ್ಲಿ ನೊಂದುಕೊಳ್ತಾನೋ ಅಂತ ಹೆದರಿ ಓಡುತ್ತಾರೆ. ಆ ಹೆದರಿಕೆಯಲ್ಲಿ ಸುಮ್ಮನೆ ದೇವರು ಹೊಡಿತಾನೇನೋ, ಬಡಿತಾನೇನೋ, ಕಡಿತಾನೇನೋ ಅಂತ ಆ ಹೆದರಿಕೆಯಲ್ಲಿ ಅದಕ್ಕೆ ಹೇಳುತ್ತಾರೆ. ವನಜ ಜಾಂಡದೊಳಗೆ ಹೇಳ್ತಾರೆ, ನಿನಗೆ ಹಸ್ತವನೆತ್ತಿ ಮಣಿದು ಪಾಡುವನ್ಯಾರು? ನಿನಗೋಸುಗ ನಿತ್ಯ ವನ ಭುವ ಭವನ ಭುವನ ದಿನ ದಿನ ತಿರುಗಿ ಸುಮ್ಮನೆ ಅರಸುವನ್ಯಾರು? ವನದ ದಂಡದೊಳಗೆ ನಿನಗೆ ಪೂರ್ಣವಾಗಿ ಗುಣಗಳ ಗುಣ ಗಣಗಳ ಪೇಳಿ ದಣಕುಂಬುವನ್ಯಾರು? ಅರ್ಥ ರಿವರ್ಸ್ ಆಗಿ ತಗೊಳ್ಳಿ ಅಂದ್ರೆ, ಹೇ ಸ್ವಾಮಿ, ನಾನು ಯಾರೋ ಅಲ್ಲ, ನನ್ನ ಅಡ್ರೆಸ್ ಇಲ್ಲದವನಲ್ಲ, ನಾನು ಯಾರ ಪೈಕಿ ಗೊತ್ತಾ? ಇಂಥವರ ಶಿಷ್ಯ, ಅವರ ಅನುಗ್ರಹ ಮಾಡಿದ್ಯಾರು? ಪುರಂದರದಾಸನ. ಹೌದಾ? ಅವರ ಪುರ ಹೇಳ್ತಾರೆ, ನಿನಗಂಜುವನ್ಯಾರು, ಯಾರು ನಿನಗಂಜತಾರೋ, ಮಧ್ವಾಚಾರ್ಯರೇ ಮೊದಲಾದ ಎಲ್ಲರೂ ಕೂಡ ನಿನಗಂಜುವವರೇ. ಹೇಗೆ? ಎಲ್ಲಿ ನಿನ ಮನಸ್ಸು ನೊಯ್ಯುತ್ತೋ ನಿನಗಳಕುವನ್ಯಾರು, ನಿನಗೆ ಹಸ್ತವೆತ್ತಿ ಮಣಿದು ಪಾಡುವನ್ಯಾರು? ಯಾರ್ಯಾರು ಇದ್ದಾರೋ ಅವರು, ನಿನಗೋಸುಗ ನಾರದರು, ನಿತ್ಯ ವನ ಭವನ ಭುವನ ದಿನ ತಿರುಗಿ ಸುಮ್ಮನೆ ಅರಸುವನ್ನು ಯಾರೋ ನೆನಪೋಗ್ತಿರ್ತಾರಲ್ಲ ಅಷ್ಟೇ ಅಲ್ಲ ವನದ ದಂಡದೊಳಗೆ ನಿನಗೆ ಪೂರ್ಣವಾಗಿ ನಿನ್ನ ಗುಣ ಪೂರ್ಣವಾಗಿ ಗುಣ ಗಣಗಳ ಪೇಳಿ ದಣಕೊಂಬುವರು ಯಾರೋ ನಿನ್ನ ಎಲ್ಲ ಗುಣಗಳನ್ನು ಎಲ್ಲರ ಹೋಗಿ ದೇವ್ರೀಗೆ ಎಂದು ಹೇಳೋರು ಯಾರು ಇವರೇ ಅಲ್ಲ ಈ ಗುಂಪು ಕೂತಿದೆಯಲ್ಲ ಮುನಿ ಮೊದಲಾದವರು ಮುನಿ ಅಂದ್ರೆ ಯಾರು ಮಧ್ವಾಚಾರ್ಯರಿಗೆ ಮುನಿ ಅಂತ ಹೆಸರು ಅಂಥ ಮುನಿ ಮೊದಲಾದವರು ಚಿನ್ಮಯ ಮೂರುತಿ ಅಣು ಮಹತ್ತು ನಿನ್ನನೆ ಬಾಹಿರದಲ್ಲಿ ಹೇ ಸ್ವಾಮಿ ಒಳಗೂ ಹೊರಗೂ ಕೂಡ ಹೇಳ್ತಾರೆ ಆದರೆ ಮುನಿ ಮೊದಲಾದವರು ಜ್ಞಾನಿಗಳೆಲ್ಲ ನಿರ್ಣಯ ಮಾಡ್ತಾ ಇದ್ದಾರೆ ಏನಂತ ಚಿನ್ಮಯ ಮೂರುತಿ ಅಣು ಮಹತ್ತು ನೀನೇ ಅಣುವಾಗಿದ್ದೀಯ ಮಹತ್ತಾಗಿದ್ದೀಯ ನಿನ್ನನೇ ಬಾಹಿರದಲ್ಲಿ ನಿನ್ನ ರೂಪಗಳನ್ನು ಹೊರಗೆ ನೋಡಿ ಕುಣಿಸಿ ನೋಡಿ ಅವರೆಲ್ಲರೂ ನಿಶ್ಚಯ ಮಾಡಿದ್ದಾರಯ್ಯ ಏನಂತ ನಿನ್ನನ್ನೇ ಬಾಹಿರದಲ್ಲಿ ಕುಣಿಸಿ ನೋಡಿ ಇಷ್ಟು ನೋಡಿದ್ರು ಕೂಡ ಮಿನಗುವ ಅಪರೋಕ್ಷಕ್ಕೆ ಕಾರಣವಲ್ಲವೆಂದು ಈಗ ಅರ್ಥ ಆಯ್ತಾ ನಾನು ಯಾಕೆ ಇಷ್ಟು ಕಷ್ಟಪಟ್ಟು ಹೇಳ್ತಾ ಇದ್ದೇನೆ ಎಂಬುದು ಹರಿದಾಸರ ಮಾತುಗಳು ಹೇಗಿವೆ ಅಂತ ಇಷ್ಟೆಲ್ಲ ಮಾಡಿದ್ರು ಏನಂತ ನಿನಗ ಅಂಜಿ ನಿನಗ ಅಡಕಿ ನಿನಗೆ ಹಸ್ತವ್ಯಕ್ತಿ ಮಣಿದು ಪಾಡಿ ನಿನಗಾಗಿ ವನ ಭವನ ಭುವನ ದಿನ ಸುಮ್ಮನೆ ತಿರುಗಿ ಹುಡುಕಿ ನಿನ್ನ ಗುಣಗಣಗಳು ಪೇಳಿ ದಣಕೊಂಡು ಹರಿಸರ್ವೋತ್ತಮ ಎಲ್ಲ ಇದು ಸಾಧನೆ ಎಲ್ಲ ಆಗ್ತಾ ಇದೆ ಇದೆಲ್ಲ ಮಾಡಿದರೂ ಕೂಡ ಅಣು ಮಹತ್ತು ನಿನ್ನನೇ ಹಾ ನೀನೇ ಅಣುರಣೀಯ ಮಹತೋ ಮಹಯ್ಯ ಅಂತ ಹೇಳಿದ್ದೆ ಇಷ್ಟೂ ಮಾಡಿದ್ದೇನು ನಿನ್ನನೇ ಬಾಹಿರದಲ್ಲಿ ಹೊರಗೆ ಸುಮ್ಮನೆ ನೋಡಿದ್ದಲ್ಲ ಕುಣಿಸಿ ನೋಡಿ ಹೊರಗೆ ನೋಡಿ ನೀನು ಕುಣಿತಾ ಇದ್ರೆ ಆನಂದ ಪಟ್ಟರು ಆದರೆ ಇದೆಲ್ಲ ಸಾಧನೆ ಟೋಟಲ್ ಬ್ರಾಕೆಟ್ ಹಾಕಿಬಿಡಿ ಏನೇನು ಮಾಡಿದ್ದಾವೆ ಎಲ್ಲ ಏನು ನಿನ್ನ ಗಂಜಿ ಒಳಕಿ ನಮಸ್ಕಾರ ಮಾಡಿ ನಿನ್ನ ಗುಣಗಳು ಹೇಳಿ ನಿನ್ನ ಹೊರಗೂ ನೋಡಿ ಕುಣಿಸಿ ಇದೆಲ್ಲ ಬ್ರಾಕೆಟ್ ಹಾಕಿ ಇದೆಲ್ಲವೂ ಕೂಡ ಮಿನುಗುವಂತ ಅಪರೋಕ್ಷಕ್ಕೆ ಕಾರಣವಲ್ಲವೆಂದು ಡಿಸ್ಕಾರ್ಡ್ ಅಂತ ಹಾಕಿಬಿಡುತ್ತಾರೆ ಯಾಕೆ ಬಿಂಬಮೂರ್ತಿಯೇ ಬೇಕು ಇಲ್ಲದೆ ಅವನು ಚಿಂತನೆ ಮಾಡಿದರೆ ಗತಿ ಇಲ್ಲ ಅಂತ ಎಲ್ಲರೂ ನಿಶ್ಚಯ ಮಾಡುತ್ತಾ ಇದ್ದಾರೆ ಹೇಳ್ತಾರೆ ಮಿನಗುವ ಅಪರೋಕ್ಷಕ್ಕೆ ಕಾರಣವಲ್ಲವೆಂದು ಅನುಭವಿಸಿದ್ದರೂ ಅವರು ಅನುಭವದಿಂದ ಹೇಳ್ತಾ ಇದ್ದಾರೆ ಯೋಚನೆ ಮಾಡಿ ಸಾರುತ್ತಿದೆ ಮನದಲ್ಲಿ ತಿಳಿದು ಆನು ಈತು ಉತ್ತರನಿತ್ತೆ ಅವರೆಲ್ಲರೂ ಕೂಡ ನಿಶ್ಚಯ ಮಾಡಿ ಹೇಳಿದ್ದಕ್ಕೆ ಚೆನ್ನಾಗಿ ತಿಳಿದು ನಾನು ಹೀಗೆ ಉತ್ತರ ಕೊಟ್ಟೆ ಏನಂತ ನೀನೇನ್ ಹೇಳಿದ್ಯಲ್ಲ ಈ ರೂಪ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಅಂದ್ರೆ ನನ್ನ ಬಿಂಬಮೂರ್ತಿಯಾಗಿ ನಿಂತಿರೋ ಕಾಲಕ್ಕೆ ಅದನ್ನೇ ಚಿಂತನೆ ಮಾಡಬೇಕಂತ ಜ್ಞಾನಿಗಳು ಹೇಳಿದ್ದಾರೆ ಜನುಮ ಜನಕ ವಿಜಯ ವಿಠಲ ಎನ್ನ ಜನನ ನೀಗುವ ಮೂರುತಿ ಈ ಶಬ್ದಗಳು ಚೆನ್ನಾಗಿ ಕೇಳಿ ಯಾಕಂದ್ರೆ ಬೆಳಿಗ್ಗೆ ಮತ್ತು ನಿದ್ದೆ ಬರ್ತಾ ಇರುತ್ತೆ ಮತ್ತು ಸಿಗಲ್ಲ ಇದು ಅದಕ್ಕೆ ಹೇಳ್ತಾ ಇದ್ದೇನೆ ಜನುಮ ಜನಕ ಪ್ರತಿಯೊಂದು ಜನ್ಮದಲ್ಲಿ ಜನಕ ಯಾರು ಬಿಂಬಮೂರ್ತಿ ನೀನೆ ನಮ್ ಜೊತೆಗೇ ಇದ್ದು ನೋಡಿ ಅನಾದಿ ಕಾಲದಿಂದ ನಮ್ ಜೊತೆಗಿರೋ ರೂಪ ಇದು ಈ ಸಂಸಾರದಲ್ಲಿ ಪ್ರತಿಯೊಂದು ಜನ್ಮದಲ್ಲಿ ನಮ್ಮ ಹುಟ್ಟಿಸಿದ್ದು ಈ ರೂಪನೇ ಕೊನಗಿರೋದು ಈ ರೂಪವೇ ಹೇಳ್ತಾರೆ ಜನುಮ ಜನಕ ವಿಜಯ ವಿಠಲ ಎನ್ನ ಜನನ ನೀಗುವ ಮೂರುತಿ ನೀನಲ್ಲವೂ ಕಾಣೋ ಯಾರನ್ನ ಹೊರಗಿರುವ ಮೂರ್ತಿಯನ್ನ ನೋಡಿ ಹೇಳುವ ಮಾತು ಎನ್ನ ಜನನ ನೀಗುವ ಮೂರುತಿ ಅಂದ್ರೆ ಎನ್ನ ಜನನ ಹೋಗುವುದು ಅಂದ್ರೆ ಅಪರೋಕ್ಷ ಆಗಬೇಕು ಆ ಅಪರೋಕ್ಷಕ್ಕೆ ಕಾರಣವಾದ ಮೂರ್ತಿ ನೀನಲ್ಲ ಅಂದ್ರೆ ಒಳಗಿರೋ ನಿನ್ನದೇ ಇನ್ನೊಂದು ಮೂರ್ತಿ ಇದೆ ಅದನ್ನು ಚಿಂತನೆ ಮಾಡ್ತಾ ಇದ್ದೇನೆ ಹೊರಗಿನ ಮೂರುತಿ ಅಪರೋಕ್ಷಕ್ಕೆ ಜನನ ನೀಗುವ ಮೂರುತಿ ಅಲ್ಲ ಅಂಬ ವಿಜಯದಾಸನ ಮಾತು ಎಂಥ ಪ್ರಬಲವಾಸ್ತು ಹೋದಲು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇನ್ನ ಮುಂದೆ ಹೇಳ್ತಾರೆ ಬಹಳ ಚೆನ್ನಾಗಿರ್ತಾರೆ ಅಧಿದೈವದವನಲ್ಲ ಅಧಿಭೂತದವನಲ್ಲ ಪದೋ ಪದಿಗೆ ಹೊರಗೆ ತೋರುವನಲ್ಲ ಈ ಒಳಗೆ ಬಿಂಬ ಇದ್ದಾನಲ್ಲ ಇವನು ಹೇಗಿದ್ದಾನೆ? ಇವನು ಅಧಿದೈವದವನಲ್ಲ, ಹೊರಗೆ ಇರುವ ಮೂರ್ತಿಯಲ್ಲ, ಅಧಿಭೂತದವನಲ್ಲ, ಪದೋಪದಿಗೆ ಹೊರಗೆ ತೋರುವನಲ್ಲ. ನಿನ್ನ ಎಲ್ಲಾ ರೂಪಗಳು ಹೊರಗೆ ತೋರುತ್ತೆ, ಬಿಂಬ ಮಾತ್ರ ಹೊರಗೆ ತೋರಲ್ಲ. ಆದರೆ ಓದಾಗಿ ನಾನಾ ಸೌಖ್ಯ ಉಣಿಸುವನೆ ನೀನಲ್ಲ. ಅಂದರೆ ಓದಾಗಿ ಸೌಖ್ಯ ಉಣಿಸುವುದು ಯಾರು? ಬಿಂಬ ನೀನಲ್ಲ, ಹೊರಗಿನ ರೂಪ ಅಲ್ಲ. ಅಂದ್ರೆ ನೀನೇ ಈ ರೂಪದಿಂದ ನನಗೆ ಉಣಿಸ್ತೀಯ. ಇಲ್ಲಿ ಒದಾಟ ಏನ್ರಿ, ಸಬ್ಜೆಕ್ಟೇ ಅರ್ಥ ಆಗಲ್ಲ. ಒಂದು ಕಡೆ ಒಳಗಿದ್ದ ಸ್ವಾಮಿನೇ ಹೊರಗಿದ್ದಾನೆ, ಹೊರಗಿದ್ದ ಸ್ವಾಮಿ ಒಳಗಿದ್ದಾನೆ ಅಂತೀರಾ, ಇನ್ನೊಂದು ಕಡೆ ಬಿಂಬ ಬಿಂಬ ಅಂತ ಒದ್ದಾಡ್ತೀರಾ, ಹೊರಗಿನ ರೂಪ ಬೇಡ ಅಂತೀರಾ, ಇವನೇ ಅವನಾದ ಕಾಲಕ್ಕೆ ಯಾರಾದ್ರೇನು ಅಂದ್ರೆ ಹಾಗಲ್ಲ. ಅದನ್ನು ಹೇಳ್ತಾರೆ, ವಿಶೇಷವಾಗಿ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಮುಂದೆ ಚೆನ್ನಾಗಿ ಹೇಳ್ತಾ ಬರುತ್ತೆ, ಇವತ್ತು ನೋಡೋಣ, ಬಹಳ ಚೆನ್ನಾಗಿ. ಒದಲಿ ನಾನಾ ಸೌಖ್ಯ ಉಳಿಸುವನೆ ನೀನಲ್ಲ, ಮುದದಿಂದ ಸ್ವಾಪದಲ್ಲಿ ಪೊಳೆದವ ನೀನಲ್ಲ. ಎದುರಿಗಿದ್ದ ರೂಪ ಕೇಳ್ತಾರೆ, ಒಳಗೆ ಸುಖ ಉಣಿಸುವ ರೂಪ ಇದಲ್ಲ, ಮುದದಿಂದ ಸುಷುಪ್ತಿಯಲ್ಲಿ ಸುಖ ವಿಶೇಷ ಕುಣಿಸುವುದು ನೀನಲ್ಲ, ಒಳಗಿರುವ ಬಿಂಬ. ಇದರ ತರುವಾಯ ಮತ್ತೊಂದುಂಟು, ಏನದು? ಸ್ಥೂಲ ಹೃದಯದಲ್ಲಿ ಸುಳಿದು ನಿಂದಾಡಿದವನಲ್ಲ. ಈ ಸ್ಥೂಲದಲ್ಲಿರುವ ರೂಪ ನಿಂದಲ್ಲ ಹೇಳ್ತಾರೆ. ಸದಮಲ ಮೂರ್ತಿ ಎನಗೊಂದು ನಿಜವಲ್ಲ, ನನಗೆ ಅನಾದಿಯಿಂದ ಒಂದು ಮೂರ್ತಿ ಸದಮಲ ಮೂರ್ತಿ ಇದೆ ಎಂಬುದು ನಿಜವಲ್ಲೇನೋ? ಇದರಿಂದ ಏನಾಗುವ ಕಾರ್ಯವಾದರೂ ನಿದರ್ಶನವಾಗಲಿಲ್ಲ ಹರಿಯೇ. ಅಂದರೆ ನೀನಾಗುವ ಏ ನಿನ್ ಜೊತೆಗೆ ಏನು ಓಡಾಡಿದ್ರು, ಹೊರಗೆ ನಿನ್ನ ಭುಜದ ಮೇಲೆ ಕೈ ಹಾಕಿ ಓಡಾಡಿದ್ರು ಕೂಡ ನಿದರ್ಶನವಾಗಲಿಲ್ಲ, ಬಿಂಬಾಪರೋಕ್ಷಕ್ಕೆ ಕಾರಣ ಆಗ್ತಾ ಇಲ್ಲ. ಅದುಭೂತ ದೈವವೇ ತಿರುಗಿ ತಿರುಗಿ ನೀನೇ ಎದುರಿಲಿ ನಿಂತು ಈ ಬಗೆಯ ರೂಪವ, ಚೆನ್ನಾಗಿ ಕೇಳಿ, ಅದುಭೂತ ದೈವವೇ ತಿರುಗಿ ತಿರುಗಿ ನೀನೇ ಎದುರಿಲಿ ನಿಂತು ಈ ಬಗೆಯ ರೂಪವ ಉದಯಸ್ತಮಾನದಲ್ಲಿ. ಈ ರೂಪದಲ್ಲಿ ನಿಂತುಕೊಂಡು ಬೆಳಗ್ಗಿಂದ ಸಾಯಂಕಾಲವರೆಗೂ ಇದನ್ನೇ ಪೂಜಾ ಮಾಡು ಅಂತ ಹೇಳಿದರೆ, ಉದಯಸ್ತಮಾನದಲ್ಲಿ ಪೂಜಿಸು ಎನ್ನುತ್ತ ಅಂಜಿಸಿದರೆ ನಾನಂಜುವನಲ್ಲ ಕಾಣೋ. ಸಿಗತ್ತೆ ಅಲ್ಲಿ ಇಂಥ ಸುಳಾದಿ ಎದುಕುಲೋತ್ತಮ. ಅಲ್ಲಿ ಹೇಳ್ತಾರೆ ನಿಮ್ ಪ್ರಶ್ನೆಗೆ, ನಿನ್ನ ರೂಪಗಳಿಗೆ ಮೊದಲಾರಭ್ಯ ಕಡೆಗೆ ಭೇದವಿಲ್ಲ. ಹೌದು, ನೀನೇ ಅದು ಅದೇ ನೀನು. ಆದರೆ ಮತ್ತೆ ಬಿಂಬ ಅಂತ ಒದ್ದಾಡತೀಯ? ಬಿಂಬ ಬಿಂಬ ಅಂತ ಒದ್ದಾಡದ ಯಾಕೆ? ಹೊರಗಿನ ರೂಪ ಯಾಕೆ ಚಿಂತನೆ ಮಾಡಬಾರ್ದು ಅಂತ ಹೇಳ್ತಾರೆ. ವಿಧಿ ಈ ನಿಂತು ಇರಲಿಕ್ಕೆ ಏನು ಕಾರಣವೇನೆ? ಯಾಕಪ್ಪ ಇದೇ ವಿಧಿ, ನಿನ್ನ ಬಿಂಬ ನೋಡಿದರೇನೆ ಆಗುತ್ತೆ ಲೇಲಿಲ್ಲ ಅಂತ ವಿಧಿ. ಅದಕ್ಕೇನು ಕಾರಣ ಅಂದ್ರೆ, ಮದ ಮತ್ಸರರಹಿತ ಜ್ಞಾನಿಗಳು ಹೃದಯದಲ್ಲಿ ತಿಳಿದು ಪೇಳಿ ಈ ಪರಿ ಕಥೆ ವಿಹಿತವಾಗಿದೆ ನೋಡು ಆಗಮದಲ್ಲಿ. ಸ್ವಾಮಿ ಜ್ಞಾನಿಗಳೆಲ್ಲ ಹೇಳಿದ್ದಾರಪ್ಪ ಇದನ್ನ, ಒಳಗಿದ್ದ ಮೂರ್ತಿಯಿಂದಲೇನೆ ನಮಗೆ ಮೋಕ್ಷ ಎಂಬುದು ಹೇಳಿದ್ದಾರೆ. ಚದುರ ಇದು ಎಲ್ಲಿ ಹೇಳಿದ್ದಾರೆ? ವೇದದಲ್ಲಿ ಹೇಳಿದ್ದಾರೆ. ನಾಣ್ಯ ಪಂಥ ಅಯನಾಯ ವಿದ್ಯತೆ, ಚದುರ ಮೂರುತಿ ನಮ್ಮ ವಿಜಯ ವಿಫಲ. ನಿನ್ನ ಪದಕ್ಕೆ ಬೀಳುವನಯ್ಯ, ಪದವಿಗೆ ಪಥ ಬೇಕೋ, ಸುಮ್ಮನೆ ಹೊರಗೆ ನಿಂತು ಅಂಜಿಸಬೇಡೋ, ಈ ರೂಪ ಮಾಡು ಮಾಡು ಅಂತ ಹೇಳಿ ಒಳಗಿನ ರೂಪ ತೋರಪ್ಪ. ಇನ್ನೊಂದು ಹೇಳ್ತಾರೆ, ದೇವರ ರೂಪಗಳು ಎಷ್ಟಿವೆ ಅನಂತ, ಹೌದಾ? ಅನಂತ ಕಾಲಕ್ಕೂ, ಅನಂತ ಕಾಲಕ್ಕೂ ಎಷ್ಟೆಷ್ಟು ರೂಪಗಳು, ಎಲ್ಲಿಂದ ಶುರು ಮಾಡ್ಕೋಬೇಕು ದೇವರ ರೂಪಗಳು ಅಂದ್ರೆ ಹೇಳ್ತಾರೆ, ಲಿಂಗಾದಿ ಬಿಡಿದು. ನಮ್ಮ ಸ್ವರೂಪ ದೇಹ ಸುತ್ತು ಲಿಂಗ ದೇಹ ಇದೆಯಲ್ಲ, ಲಿಂಗ ದೇಹದಲ್ಲಿ ಎಷ್ಟು ರೂಪಗಳಿವೆ? ಅನಂತ ರೂಪಗಳು. ಅನಿರುದ್ಧ ದೇಹದಲ್ಲಿ ಅನಂತ, ಸ್ಥೂಲ ದೇಹದಲ್ಲಿ ಅನಂತ, ಬ್ರಹ್ಮಾಂಡದಲ್ಲಿ ಅನಂತ. ಸೊ ಈ ಎಲ್ಲಾ ರೂಪಗಳು ಅಂದ್ರೆ ಸ್ವರೂಪದ್ದು ಬಿಟ್ಟು ಬಿಂಬನ್ನ ಬಿಟ್ಟು ಮಿಕ್ಕೆಲ್ಲ ರೂಪಗಳು ಹೇಳ್ತಾರೆ, ಅನಂತ ಕಾಲಕ್ಕೂ ಲಿಂಗಾದಿ ಹಿಡಿದು ಅನಂತ ರೂಪಗಳು ಲಿಸ್ಟ್ ತಗೊಂಡು ನಮ್ಗಾಗಲ್ಲ, ತಗೊಂಡ್ರೆ ಅನಂತ ರೂಪಗಳು ಒಂದೊಂದು ಬಿಡದಲೆ ಒಂದೊಂದು ರೂಪ ಇಟ್ಕೋಬೇಕು, ಒಂದನ್ನು ಬಿಡಬಾರದು. ಆನಂದದಿಂದಲೇ ನೋಡಿ ಕುಣಿದಾಡಿ ಏನೇನು ಬಗೆಯಿಂದ ಪೂಜಿಸಿ ಪರಿ ಪರಿ ಧ್ಯಾನ ಮಾಡಿದರಾಗೆ ಅರ್ಥ ಆಗ್ತಾ ಇದೆಯಾ? ನಮ್ಮ ಬಿಂಬಮೂರ್ತಿ ಬಿಟ್ಟು ಲಿಂಗ ಮೊದಲುಕೊಂಡು ಹೊರಗಿನ ಪರ್ಯಂತ ಎಲ್ಲಾ ರೂಪಗಳನ್ನ ಒಂದೊಂದನ್ನ ಮುಂದಿಟ್ಟುಕೊಂಡು ಹೇಗೆ ಪೂಜೆ ಮಾಡಬೇಕು ಅಂದ್ರೆ, ಒಂದೊಂದು ಬಿಡದಲೇ ಆನಂದದಿಂದಲೇ ನೋಡಿ ಕುಣಿದಾಡಿ, ನೋಡಿ ಸುಮ್ಮನೆ ಅಲ್ಲ, ಆ ರೂಪಗಳು ನೋಡಬೇಕು, ನೋಡಿ ಕುಣಿದಾಡಿ ಏಸೇಸು ಬಗೆಯಿಂದ ಪೂಜಿಸಿ ಪರಿಪರಿ ಧ್ಯಾನ ಮಾಡಿದರಾಗೆ, ಆ ರೂಪಗಳನ್ನೆಲ್ಲ ಧ್ಯಾನ ಮಾಡಿದರೂ ಕೂಡ ಮಾನವಗೆ ಇದು ಬಿಂಬವಲ್ಲವೆಂದು ಜ್ಞಾನವಂತರು ಪೇಳಿ ಸಾಧನ ಮಾಡ್ಪರು. ಯಾರು ಜ್ಞಾನವಂತರು? ಮಧ್ವಾಚಾರ್ಯ ಮೊದಲ ಎಲ್ಲರೂ ಕೂಡ. ಆನೊಬ್ಬನೇ ಹೊಸ ಬಗೆ ಮಾಡಿದನೆ, ನಾನೊಬ್ಬನೇ ಹೊಸದಾಗಿ ಬಿಂಬ ಅಂತ ಹೇಳ್ಕೊಂಡು ಕೂತನ, ಜ್ಞಾನಿಗಳೆಲ್ಲರೂ ಹೀಗೆ ಮಾಡಿದ್ದಾರೆ. ಶ್ರೀನಾಥ ಕೇಳಲು ಜಗದೊಳು ಪ್ರಸಿದ್ಧ ಹೇಳ್ತಾರೆ. ಎಂತ ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ. ಆ ದೇವರು ಒಂದೇ, ಈ ದೇವರು ಒಂದೇ, ಇದೇ ಬಿಂಬಮೂರ್ತಿ ಬೇಕು ಅಂತ ಯಾಕೆ ಹಠ ಅಂದ್ರೆ, ಬ್ಯೂಟಿಫುಲ್ ಎಕ್ಸಾಂಪಲ್ ಆ ದೇವರು ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರಸಿದ್ಧ ಜಗದೊಳು ಪ್ರಸಿದ್ಧ ಭಾನು ಇಪ್ಪದು ಸತ್ಯ, ಇದನ್ನ ಸೂರ್ಯ ಈತನ ಪ್ರಕಾಶ ನಾನಾ ಲೋಕದಲ್ಲಿ ತುಂಬಿದೆ, ಸಮಸ್ತ ಪ್ರಾಣಿಗಳಿಗೆ ಬಲುಹಿತವಾಗಿ ನಿತ್ಯ ಅನುಷ್ಠಾನಕ್ಕೆ ಸಾಕ್ಷಿಭೂತವಾಗಿ ಇರುತ್ತಿದೆ. ಹೌದಲ್ವ? ಆ ಸೂರ್ಯನ ಕಾಂತಿ ಎಲ್ಲಾ ಜಗತ್ತಿನಲ್ಲಿ ಹರಡಿ ಎಲ್ಲರಿಗೂ ಕೂಡ ನಿತ್ಯ ಅನುಷ್ಠಾನಕ್ಕೆ ಹಿತವಾಗಿ ಸಾಕ್ಷಿಭೂತವಾಗಿ ಇರುತ್ತಿದೆ. ಈ ನುಡಿ ನಿಜವೆಂಬೆ ಸಕಲರು ಬಲ್ಲದ್ದು. ಯಾಕೆ ಹೇಳ್ತೀರ ಇದು? ಆ ನಳಿನ ಮಿತ್ರನಿದ್ದರೂ, ಆ ಸೂರ್ಯ ಇದ್ರೂ ಕೂಡ, ನೇತ್ರಾಭಿಮಾನಿಯಾದ ಚಕ್ಷುರ್ನಾಮಕ ಸೂರ್ಯನು ತಾನಿಲ್ಲದಿರೇ. ಬ್ಯೂಟಿಫುಲ್ ಎಕ್ಸಾಂಪಲ್ ಅವರು ಕೊಟ್ಟರೆ ಹೇಗೆ ಹೊಡಿಬೇಕು ಅಂದ್ರೆ, ಬಾಣದಿಂದ ಹೊಡೆದ್ರೆ ಎದೆ ಸೀಳ್ಕೊಂಡು ಹೋಗ್ಬೇಕು. ಹಾಕಿ ಕೊಡ್ತಾರೆ. ಯದ್ಯಪಿ ಸೂರ್ಯ ಇದ್ದಾನೆ, ಲೋಕಕ್ಕೆಲ್ಲ ಬೆಳಕು ಕೊಡ್ತಾ ಇದ್ದಾನೆ, ಆದರೆ ನಮ್ಮ ಕಣ್ಣಲ್ಲಿರಬೇಕಾದ ಸೂರ್ಯ ಇಲ್ಲ. ಏನ್ ಹೇಳ್ತಾರೆ? ನೇತ್ರಾಭಿಮಾನಿಯಾದ ಚಕ್ಷುರ್ನಾಮಕ ಸೂರ್ಯನು ತಾನಿಲ್ಲದಿದೆ, ಸರ್ವ ಲೋಕದ ಪದಾರ್ಥ ಕಾಣಿಸಿಕೊಡುವನೇ ಪ್ರಸಿದ್ಧ ಭಾಸ್ಕರ. ಹೊರಗಿರೋ ಸೂರ್ಯ ತೋರಿಸಿಕೊಡ್ತಾನೇನಯ್ಯ? ಹೌದಾ? ಹಾಗಾದ್ರೆ ಆ ಸೂರ್ಯ ಈ ಸೂರ್ಯ ಬೇರೆನಾ? ಆ ಸೂರ್ಯ ಈ ಸೂರ್ಯ ಬೇರೆನಾ? ಇಲ್ಲ, ಒಬ್ಬರೇ. ಆದರೆ ಸ್ಥಾನ ಭೇದ ಅಂತ ಹೇಳ್ತಾರೆ. ಸ್ಥಾನ ಭೇದದಿಂದ ವ್ಯಾಪಾರಗಳು ಭೇದ, ಸ್ಥಾನ ಭೇದದಿಂದ ವ್ಯಾಪಾರಗಳು ಭೇದ. ಯಾರು ಇದೆಲ್ಲ ಮಾಡಿದ್ರು? ಹೀಗಾಕೆ ಅವ್ರು ಅಲ್ಲಿದ್ಕೊಂಡು ಎಲ್ಲಟ್ಟವರು ಮಾಡ್ಬೋದಲ್ಲ. ಈ ನಿಯಮ ಯಾರು ಮಾಡಿದ್ದು ಅಂದರೆ, ನೀನೇ ಮಾಡಿ ಇಪ್ಪೆ ತತ್ತತ್ ಕಾಲಕ್ಕೆ ದೇವಾ, ನೀನೇ ಮಾಡಿದೀಯ ನಿಯಮ. ಅಲ್ಲಿದ್ದ ನಾನು ಹೊರಗಿನ ತೋರ್ತೇನೆ, ಇಲ್ಲಿದ್ದವನು ಮಾತ್ರ ಒಳಗಿನ ತೋರ್ತೇನೆ. ಹೊರಗಿನ ರೂಪಗಳೆಲ್ಲ ಕೂಡ ಒಳಗಿನ ರೂಪ ಕಾಣಲಿಕ್ಕೆ ಏನು ಪ್ರತಿಬಂಧಕ ಇರುತ್ತೆ ಅದರನ್ನ ನಿರಾಸನ ಮಾಡಲಿಕ್ಕಷ್ಟೇ ಉಪಯೋಗ. ನಿಮಗೆ ಬಿಂಬಮೂರ್ತಿ ದರ್ಶನವೇ ಪ್ರಧಾನ. ಬಂಧಕ ಪ್ರಕರಣದಲ್ಲಿ ಅರಣ್ಯಕಾಚಾರ್ಯರು ಸ್ಪಷ್ಟ ಹೊಡೆದಂತೆ ಹೇಳಿಬಿಡ್ತಾರೆ. ಅದನ್ನ ಹೇಳ್ತಾ ಇದ್ದಾರೆ. ಸ್ಥಾನ ಭೇದದಿಂದ ವ್ಯಾಪಾರಗಳು ಭೇದ. ನೀನೇ ಮಾಡಿ ಇಪ್ಪೆ ತತ್ಕಾಲಕ್ಕೆ ದೇವಾ, ನಾನಿದೆ ಕಲ್ಪಿಸಿ ಬೇಡಿದವನಲ್ಲ ಹೇಳಿ ದೇವ್ರು ಸುಮ್ಮನೆ ಆಗ್ಬಿಟ್ರು. ದೇವ್ರು ಸುಮ್ಮನೆ ಆಗ್ಬಿಟ್ರು ಅಲ್ಲ, ಅದು ಸುಮ್ಮನೆ ಆದ್ರೂ ನಿಮಗೇನ್ ಗೊತ್ತಾಯ್ತು? ವಿಜಯದಾಸರು ಮಾತಾಡಿದಾಗ ದೇವ್ರು ಸುಮ್ಮನೆ ಆದ್ರು ಅಂತ ನಿಮಗೇನ್ ಗೊತ್ತಾಯ್ತು? ಅಂದ್ರೆ ಅವ್ರ ಮಾತಿಂದು ಗೊತ್ತಾಗ್ತಾ ಇದೆ. ಮೌನವಾಗಿರಸಲ್ಲ ಮಾತಾಡು ಸಿರಿನಲ್ಲ, ಸುಮ್ಮನೆ ಹಾಕಿದ್ದೀಯ ಇವಾಗ ಇಷ್ಟೊಂದು ಜಗಳ ಆಡಿದೆಯಲ್ಲ, ಧ್ಯಾನ ಮಾಡು ಮಾಡು ಅನ್ನಿಸಿದೆಯಲ್ಲ, ಈಗ ಸುಮ್ಮನೆ ಇದೆಯಾ? ಈ ನಿರಂತರ ನಿನ್ನ ಬಾಹಿರ ರೂಪಗಳನ್ನು ಈ ನಿರಂತರವಾದ ಹೊರಗಿನ ರೂಪಗಳನ್ನು ಆನು ನಾನು ಕೊಂಡಾಡಿ ನೋಡಿದದ್ದಕ್ಕೆ ಮತ್ತೇನು ಫಲವಿಲ್ಲ. ಅಂದ್ರೆ ಏನು ಈ ರೂಪಗಳ ಚಿಂತನೆಯಿಂದ ಏನು ಫಲವಿಲ್ಲ ಅಂದ್ರೆ ಏನು ಫಲವಿಲ್ಲ ಅಂತಲ್ಲ, ಮತ್ತೇನು ಫಲವಿಲ್ಲ ಅಂದ್ರೆ ಬೇರೆ ಫಲ ಯಾವುದೂ ಇಲ್ಲ. ಏನು ಅಂದ್ರೆ ಇದು ಹೇಳ್ತಾ ಇದ್ದಾರೆ, ನಿನ್ನ ಬಿಂಬ ದರ್ಶನಕ್ಕೆ ಕಾರಣ ಆಗುತ್ತೆ ಈ ಹೊರಗಿನ ರೂಪಗಳ ದರ್ಶನ. ಇದರ ರಹಿತವಾಗಿ ಶೋಣಿಯೊಳಗೆ 84 ಲಕ್ಷ ಯೋನಿಯಲ್ಲಿ ಬಂದು ಸಾಧನಗಳ ಗೈದು ಅನಂತ ಅನಂತ ನಿನ್ನ ಮೂರ್ತಿ ನೋಡಿ ಎಣಿಸಿ ಗುಣಿಸಿ ನಿಧಾನಕ್ಕೂ ನಿಧಾನಕ್ಕೆ ಒಂದಕ್ಕೂ ಶ್ರೀ ನಾಡಿ ಅರಸನೆ ಚಿತ್ತವಿನೊಳಗಿದ್ದ ಪೂರ್ಣ ಗುಣಾರ್ಣವ ನಿನ್ನ ಚಿದ್ರೂಪವ ಕಾಣದಲೇ ಹೊರಗಿನ ಅನಂತ ಅನಂತ ಮೂರ್ತಿ ನೋಡಿ ಒಂದೊಂದು ಎಣಿಸಿ ಗುಣಿಸಿ ಈ ರೂಪದಲ್ಲಿ ಎಷ್ಟು ಗುಣ ಏನು ಮಾಡ್ತಾ ಇದ್ದಾನೆ ಹೇಗಿದೆ ಏನು ಕ್ರಿಯಾ ಎಲ್ಲ ನಿಲ್ಲಿಸಿ 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 ಮಾಡಿದರೂ ನಿನ್ನ ಚಿದ್ರೂಪವ ಕಾಣದಲೇ ಚಿತ್ತದೊಳಗಿದ್ದ ನನ್ನ ಹೃದಯದಲ್ಲಿರತಕ್ಕಂತಹ ಚಿದ್ರೂಪವ ಕಾಣದಲೇ ಆವ ಜೀವಿಗಾದರೂ ಈ ಮಾತು ನೋಡಿ ಅಂಡರ್ಲೈನ್ ರೆಡ್ಡಿಂಗ್ ಹಾಕ್ತಿರೋ ಯಾವ್ದು ಹಾಕ್ತೀವಿ ನೋಡ್ರಿ, ಆವ ಜೀವಿಗಾದರೂ ಆನಂದಾವಿರ್ಭಾವ ಇಲ್ಲವೋ. ಯಾಕ್ರಿ ಹೀಗೆ ಅಂದ್ರೆ ನೀನು ಈ ಪರಿ ಸಂಕಲ್ಪವೇ ಮಾಡಿದ್ದು, ನಿನ್ನ ಸಂಕಲ್ಪ ಹೀಗಿದೆ ನಾನೇನ್ ಮಾಡ್ಲಿ. ಮೇಣು ನೋಡಿ, ನೀನು ಈ ಪರಿ ಸಂಕಲ್ಪವೇ ಮಾಡಿದ್ದು, ಮೇಣು ಹುಡುಗನಂತೆ ಅಂಜಿಪದೇನಯ್ಯ ಹೊರಗೆ ಬಂದು ಅಂಜಿಸ್ತೀಯ ನನ್ನ ಈ ರೂಪಗಳ ಚಿಂತನೆ ಮಾಡು ಬಿಂಬನೆ ಯಾಕೆ ಅಂತ ಹೇಳ್ತೀಯ. ಆನಂದ ಸರ್ವಾಂಗ ವಿಜಯ ವಿಠಲರೇಯ, ನೀನು ಮಾಡಿದ ಕೃತಿ ನಿನಗೆ ತಿಳಿಯದೇನೋ. ಎಂತ ಮಾತಿನ ನೋಡ್ರಿ, ಇದು ಬರೀ ಶಬ್ದಾಡಂಬರಕ್ಕೆ ಈ ವಾಕ್ಯಕ್ಕರ್ಥ ಹೀಗೆ ಈ ವಾಕ್ಯಕ್ಕರ್ಥ ಹಾಗೆ ಅಂತ ದೇವರನ್ನ ನೋಡದೆ ವಾಕ್ಯಾರ್ಥ ಮಾಡುವರಲ್ಲ ಇವರು, ದೇವರ ಜೊತೆಗೆ ವಾಕ್ಯಾರ್ಥ ಮಾಡ್ತಾ ಇದ್ದಾರೆ, ಎದುರಿ ಕಾಣಿಸಿದ ರೂಪದ ಜೊತೆಗೆ ವಾಕ್ಯಾರ್ಥ ಮಾಡ್ತಾ ಇದ್ದಾರೆ. ಅಂದ್ರೆ ಹೇಳ್ತಾ ಬಟ್ಟ ಹೇಳ್ತಾ ಇದ್ದಾರೆ ನೋಡಿ, ಆವ ಜೀವಿಗಾದರೂ ಆನಂದಾವಿರ್ಭಾವ ಇಲ್ಲವೋ ಅಂತ. ಇದು ಆನಂದ ಸರ್ವಾಂಗ ವಿಜಯ ವಿಠಲದೇಯ, ನೀನು ಮಾಡಿದ ತೃಪ್ತಿ ನಿನಗೆ ತಿಳಿಯದೇನೋ. ನಮಗೆ ಹೇಳ್ತಾರೆ ಸಜ್ಜನಾಂಬುದಿ ಚಂದ್ರ ಸಕಲ ಸದ್ಗುಣ ಸಾಂದ್ರ ನಿರ್ಜನ ನಿರ್ಜನ ಪರಿಪಾಲಕ ಯಾದವ ಕುಲ ತಿಲಕ ದುರ್ಜನ ಕುಲ ಕಾಲ ದುರ್ಗಾ ಭೂ ಲಕ್ಷ್ಮಿ ಲೋಲ ವರ್ಜಿತ ಲಯ ಮಾಯಾ ನವ ವಾರಿಧರ ಕಾಯ. ಹೊಸದಾದ ಅಂದ್ರೆ ಅವಾಗೆ ಮೋಡ ತುಂಬಿದೆ ಆ ಅಂಥ ಕಾಯ, ಆ ನೀಲಿ ಕಪ್ಪು ಮೇಘದ ಕಾಂತಿಯಿಂದೊಪ್ಪುವ ತಿಮ್ಮಪ್ಪ ಅಂತಾರೆ. ನವ ವಾಯುಧರ ಕಾಯ ಅರ್ಜುನ ಸಾರಥಿ ಸತತ ಸತ್ಕೀರುತಿ ಗುಜ್ಜಗೊಲಿದ ರಂಗ ಗುಬ್ಜೆಗೆ ಗುಜ್ಜಗೊಲಿದ ರಂಗ ದುರಿತ ಮಾತಂಗ ಸಿಂಗ ಮೂರ್ಜಗದೊಳಗೆನ್ನ ಸಾಕುವ ಸುಪ್ರಸನ್ನ ವಜ್ರ ಪಂಚರ ಚರಣ ಜನಕ್ಕೆ ಶರಣ ಜನಕ್ಕೆ ನೀನೇ ಕರುಣ ಮಜ್ಜನನ ಆದಿಯ ಕರ್ಮ ಏನೇನು ಸ್ವಧರ್ಮ ಯಜ್ಜವಾಗಿದ್ದರು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಯದ್ಯಪಿ ಅವನೇ ಎಲ್ಲ ಮಾಡಿ ಮಾಡಿಸೋದು ಕರ್ಮ, ಆದರೆ ಆ ಸ್ವಧರ್ಮ ನಾನು ಹುಟ್ಟಿದಾಗ್ಲಿಂದ ಕರ್ಮ ಏನು ಹೆಚ್ಚು ಕಮ್ಮಿ ಆಗಿದ್ರು ಕೂಡ ನೀನ್ ಮಾಡಿಸಿದ್ಯಾ ಅಂತ ಸುಮ್ಮನೆ ಕೊಳ್ಳಿಲ್ಲ ವಿಜಯದಾಸರು. ಏನಾದ್ರೂ ಮಾಡಬೇಕಾಗಿದ್ದು ಬಿಟ್ಟಿದ್ರೆ ಮಾಡಬಾರದು ಮಾಡಿದ್ರೆ ಅದೆಲ್ಲ ದೇವರು ಮಾಡಿಸಿದ್ರು ಗೋವಿಂದ ನಂಗೇನು ಹಾಗಿಲ್ಲ ಅಷ್ಟ ಹೇಳ್ತಾರೆ. ಒಂದು ಕಡೆ ದೇವರೇ ಎಲ್ಲ ಮಾಡಿಸ್ತಾ ಇದ್ದಾರೆ ಎಚ್ಚರ ಬೇಕು, ಆ ಸ್ವಾಮಿಯೇ ನಮಗೆ ಒಂದು ವೇಳೆ ಮಾಡಬಾರದ ಕರ್ಮಗಳೇನಾದ್ರೂ ಮಾಡಿಸಿದರೆ ಮಾಡಬೇಕಾದನ್ನು ಬಿಡಿಸಿದರೆ ಪಶ್ಚಾತ್ತಾಪ ಕೊಟ್ಟೇ ಕೊಡತಾನೆ ಅದನ್ನು ಹೇಳ್ತಾ ಇದ್ದಾರೆ. ಯಜ್ಜವಾಗಿದ್ದರು ಎಣಿಸದಿರು ಎಣಿಸದಿರು ಸ್ವಾಮಿ ನನ್ನ ಆ ಕರ್ಮಗಳನ್ನ ಎಣಿಸಬೇಡ, ಯದ್ಯಪಿ ನೀನೇ ಮಾಡಿಸಿದ್ದು ನನ್ನ ಕರ್ಮಾನುಸಾರ ನೀನು ಹಾಗೆ ಮಾಡಿಸಲಿಕ್ಕೆ ಕಾರಣ ನನ್ನ ದೋಷ ಕಾರಣವಯ್ಯ ಕ್ಷಮಿಸು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಏನಾಗ್ತಾ ಇದೆ, ಎಲ್ಲಾ ದೇವರೇ ನಮ್ಮಲ್ಲಿ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬುದು ಗೊತ್ತಾದ ಕೂಡಲೇ ಎಲ್ಲರೂ ಖುಷಿ ಬಂದಂತೆ ಎದ್ದು ಬಿಡುತ್ತಾರೆ. ಸ್ವೇಚ್ಛಾ ಪ್ರವೃತ್ತಿ ಬಂದು ಬಿಡುತ್ತೆ. ಯಾರು ಕೂಡ ಪಾಪ ಮಾಡುತ್ತಾರೆ ಗೋವಿಂದ ಅಂದು ಬಿಡುತ್ತಾರೆ. ಎಲ್ಲಾ ಜನ್ಮ ಇಡೀ ಜಗತ್ತೆಲ್ಲ ಹಾಳಾಗುತ್ತೆ ಎಂಬ ತಪ್ಪು ಕಲ್ಪನೆಗೆ ಎಚ್ಚರ ಕೊಡತಾ ಇದ್ದಾರೆ. ಸ್ವಾಮಿಯೇ ಎಲ್ಲಾ ಮಾಡಿ ಮಾಡಿಸ್ತಾ ಇದ್ದಾನೆ. ನಮ್ಮ ಪ್ರಯತ್ನವೂ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ. ನಾವು ನಮ್ಮ ಪ್ರಯತ್ನ ಮಾಡಲೇಬೇಕು. ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಆ ಮಾಡುವ ಕಾಲಕ್ಕೆ ಶ್ರೀಹರಿ ಆ ಪ್ರಯತ್ನ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತ ತಿಳಿಯಲೇಬೇಕು. ಇಲ್ಲದಿದ್ರೆ ಈ ಪ್ರಯತ್ನ ದೇವರಿಲ್ಲದೆ ನಾನಾಗಿ ಮಾಡಬಲ್ಲೆ ಎಂಬ ಎಚ್ಚರ ಬಂತ. ಆದ್ದರಿಂದ ಅದ್ವೈತ ಉಪಾಸನೆ, ನಾನೇ ದೇವರು ಅಂತ ಮಾಡಿದಂತ. ಯಾಕೆ ಸ್ವಾತಂತ್ರ್ಯ ಆರೋಪ ಎತ್ತರವರಿಗೆ ಆ ಚೂರು ಪ್ರಯತ್ನ ಮಾಡುವಷ್ಟುವರಿಗಾದ್ರೂ ದೇವರು ಬೇಕಾಗಿಲ್ಲ, ನಾನೇ ಮಾಡಬಲ್ಲೆ ಅಂತ ಬಂತ. ಸ್ವಾತಂತ್ರ್ಯ ನನ್ನಲ್ಲಿ ಸ್ವಾತಂತ್ರ್ಯ ಬಂತು ಅಂದ್ರೆ ನಾನೇ ದೇವರು. ಸ್ವಾತಂತ್ರ್ಯಕ್ಕೂ ದೇವರಿಗೂ ಭೇದ ಇಲ್ಲ, ಗುಣ ಅದು ನಮ್ಮಲ್ಲಿ ಇಲ್ಲ. ನಾವು ತಂದುಕೊಂಡು ಇದೆ ಅಂತ ಅಂದ್ರೆ ಏನಾಗುತ್ತೆ? ಸ್ವಾತಂತ್ರ್ಯ ನಮ್ಮಲ್ಲಿ ಬಂದ್ರೆ ನನಗೂ ಸ್ವಾತಂತ್ರ್ಯಕ್ಕೂ ಭೇದ ಇರಬಾರದು, ಅದು ಗುಣ. ಅವಾಗ ಏನಾಗುತ್ತೆ? ನಾನೇ ದೇವರು. ಎಲ್ಲಾ ನಾನೇ ಮಾಡಿಬಿಡ್ತಾ ಇದ್ದೀನಿ, ದೇವರಿಲ್ಲದೆ ಅಂದ್ರೂ ನಾನೇ ದೇವರು ಅಂದ್ರು ಒಂದೇ. ಚೂರು ನನ್ನ ಪ್ರಯತ್ನ ಆದರೂ ದೇವರಿಲ್ಲದೆ ನಾ ಮಾಡಬಲ್ಲೆ ಅಂತ ಬಂದ್ರು, ನಾನೇ ದೇವರು ಅಂದ್ರು ಒಂದೇ. ಕಷ್ಟ ತಿಳಿಯಬೇಕು. ಹಾಗಂತ ಯಾರು ಕೂಡ ಸುಮ್ಮನೆ ಕೂಡ್ಲಿಕ್ಕಿಲ್ಲ. ಅದೇ ಸುಮ್ಮನೆ ಕೂಡ್ಲಿಕ್ಕಿಲ್ಲ ಅಂದ್ರೆ ಅವನು ಕೂಡಿಸಲ್ಲ ಅಂತ ತಾತ್ಪರ್ಯ. ಹೇಗ್ರಿ ಕೂಡಿಸಲ್ಲ ಅಂದ್ರೆ? ನಿಮ್ಗೆಲ್ಲ ಗೊತ್ತಾಯ್ತಾ ದೇವರೇ ಮಾಡಿಸ್ತಾ ಇದ್ದಾರೆ ಅಂತ ಕಷ್ಟ ಹೇಳ್ತಾ ಇದ್ದಾರ? ಆದ್ರೆ ಬೆಳಿಗ್ಗೆ ಎದ್ದುಕೊಳ್ಳಿ, ಯಾರು ನೆನಪಿಡ್ತಾ ಇದೆ? ದೇವರೇ ಮರೆಸಿ ನಮ್ಮೊಳಗೆ ನಿಂತು ನಾ ಮಾಡಬೇಕು 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 ಅಂತ ಹುರುಪು ಕೊಟ್ಟು ಮಾಡಿಸ್ತಾನಲ್ಲ, ಅದನ್ನೇ ದಾಸರು ಹೇಳಿದರು. ಸ್ವಾಮಿ ಮಾಡಿಸುವ ಕಾಲಕ್ಕೆ ಮಾಡುತ್ತಲಿರಬೇಕು. ಹೌದಪ್ಪ, ಹೀಗ್ ಮಾಡಬೇಕು ಹೀಗ್ ಮಾಡಬೇಕು ಅಂತ ವಿಧಿ ಹೇಳುತ್ತಾನೆ, ಆ ಪ್ರಕಾರ ಗ್ರಹಣ ಮಾಡಿಸ್ತಾನೆ. ಬೆಳಿಗ್ಗೆದ್ದು ಹಾಗೆ ಮಾಡಬೇಕು ಮಾಡಬೇಕು ಅಂತ ಪ್ರಯತ್ನ ದೇವರೇ ಮಾಡಿಸ್ತಾನೆ. ಕೊನೆಗೆ ಕೇಳಿಸ್ತಾನೆ, ನಾನಲ್ಲ ಮಾಡಿದ್ದು, ಸ್ವಾಮಿ ಮಾಡಿಸ್ತಾ ಇದ್ದಾನೆ ಅಂತ. ಮಾಡಿಲ್ಲ ಎನ್ನಬೇಕು. ಕರ್ಮಣಿ ಅಕರ್ಮಯ ಪಶ್ಯೇತ, ರಾಜಪಟ್ಟ ಹೇಳ್ತಾರೆ. ಭಗವಂತನೇ, ಸ್ವತಂತ್ರನಾದ ಭಗವಂತನೇ ನಮ್ಮಲ್ಲಿ ನಿಂತು ಎಲ್ಲಾ ಕರ್ಮಗಳನ್ನು ಮಾಡಿಸ್ತಾ ಇರುವಾಗ ಮಾಡುತ್ತಾ ಇರಬೇಕು. ನಾನಾಗಿ ಏನು ಮಾಡ್ಲಾರೆ ಅಂತ ಚೆನ್ನಾಗಿ ಕೇಳಿಕೊಂಡಿದ್ದವನಿಗೆ ಸಬುದ್ಧಿಮಾನ್, ಅವನೇ ಅಪರೋಕ್ಷ ಜ್ಞಾನಿ ಅಂತ, ವಿಶೇಷವಾಗಿ ಅಪರೋಕ್ಷ ಜ್ಞಾನಿ ಆಗಿಬಿಡ್ತಾನೆ ಅಂತ ಕೃಷ್ಣನ ವಾಕ್ಯ. ಅದನ್ನು ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ, ಮಜ್ಜನನ ಆದಿಯ ಕರ್ಮ, ನನ್ನ ಹುಟ್ಟಿನ ಕಾಲದ ಯಾವ ಹುಟ್ಟು ಇದಲ್ಲ, ಮೊದಲನೇ ಹುಟ್ಟು. ಮೊದಲನೇ ಜನ್ಮದಿಂದ ಏನು ಕರ್ಮ ಅದರಲ್ಲಿ ಸ್ವಧರ್ಮ ಯಜ್ಜವಾಗಿದ್ದರು ಅಂದ್ರೆ ವ್ಯತ್ಯಾಸ ಆಗಿದ್ರು ಕೂಡ ಎಣಿಸದಿರು ಎಣಿಸದಿರು ಹರಿಯೇ. ಗೆಜ್ಜೆ ಕಟ್ಟಿಸಿ ನಿಲ್ಲಿಸಿ ಕುಣಿಸಿದರಂದು ಒಲಿಸಿ ಸಜ್ಜೀವಿಗಳು ನಿಂದು ಬಿಂಬ ಕಾಣಬೇಕು ಹೇಳ್ತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಗೆ ಕೊಳೆದು ಇಂತೆಂಬ ಮಾತು ಕಳೆದು ಬೆಜ್ಜರಿಸುವುದೇನು ಭಕುತರ ಕಾಮಧೇನು, ರುಜುವೆಂಬೋ ಜ್ಞಾನ ಪುಟ್ಟಿದ ಮೇಲೆ ಅವನ ತಜ್ಜಾತಿಗೆ ಸಸೌಖ್ಯ ಸಿದ್ಧವಾಗಿದೆ ಹೇಳ್ತಾ ಇದ್ದಾರೆ. ರುಜು ಎಂಬೋ ಜ್ಞಾನ, ನನ್ನೊಳಗೆ ಭಗವಂತ ಇದ್ದಾನೆ ಅವನು ಹೀಗಿದ್ದಾನೆ ಎಂಬ ಅಪರೋಕ್ಷ ಜ್ಞಾನ ಆದ ಮೇಲೆ ಅವನಿಗೆ ಅವನ ಜಾತಿಗೆ ಸೌಖ್ಯ ಸಿದ್ಧವಾಗಿದೆ. ಒಬ್ಬ ಅಪರೋಕ್ಷ ಜ್ಞಾನಿ ಬಂದ್ರೆ ಆ ಕುಲವೆಲ್ಲ ಉದ್ಧಾರ ಆಗಿಬಿಡುತ್ತೆ. ಮುಖ್ಯ ಆರ್ಜನೆ ಮಾಡುವೆನು, ವಿಸ್ತರಿಸಿ ಕೇಳು ಇನ್ನು ಸ್ವಾಮಿ. ಇದನ್ನೇ ನಾನು ನಿನ್ನ ವಿಜ್ಞಾಪನೆ ಮಾಡಿಕೊಡ್ತಾ ಇದ್ದೇನೆ. ಆರ್ಜವ ಗತಿ ತೋರೋ ಗುಣ ಕಡೆ ಮಾಡು, ಮೂರು ಮೂರು ಗುಣದ ಪ್ರಭಾವ ಕಡಿಮೆ ಮಾಡು. ವ್ಯಾಜವೇ ಎನ್ನ ಕೂಡ ಎಂದೆಂದಿಗೆ ಮಾಡಬೇಡ. ನನ್ ಸರಿ ನೀನ್ ಜಗಳಾತೇನೋ, ನಾ ಬಡಪಾಯಿ, ನೀನ್ ದೊಡ್ಡವ, ನನ್ ಜೊತೆಗೆ ನಿನಗೇನಪ್ಪ ಆಟ? ವ್ಯಾಜವೇ ಎನ್ನ ಕೂಡ ಎಂದಿಗೆ ಮಾಡಬೇಡ. ರಾಜ್ಯದೊಳಗ ಅಪಾರವಾಗಿದೆ ನಿನ್ನ ವ್ಯಾಪಾರ. ರಾಜ ಬರ್ತಾ ಇದ್ದಾನೆ, ಉಪನಯನ ಭಿಕ್ಷೆ ಬೇಡುವ, ಅವನ್ ಸರಿ ಕೂತ್ಕೊಂಡಿದ್ದಾನೆ. ಆ ಭಿಕ್ಷೆ ಬೇಡುವ ಏನ್ ಮಾಡ್ತಾ ಇದ್ದಾನೆ? ಆ ಬೇಡುವ ಕಾಲ ಭಿಕ್ಷದ ಬುಟ್ಟಿ ಎಲ್ಲಿಡಬೇಕು ಅಲ್ಲಿಟ್ಟಿಲ್ಲ, ಪಕ್ಕದಲ್ಲಿಟ್ಟ ಪಕ್ಕದಲ್ಲಿಟ್ಟ ಬಿಟ್ಟುಕೊಂಡು ರಾಜ ಬಂದ, ಅಲ್ಲೇ ಕೂತ್ಕೊಂಡ, ಸೀಟ್ ಹಾಕೊಂಡು ಕೂತ್ಕೊಂಡು ಆ ಭಿಕ್ಷಾ ಬೇಡ ಒಂದ್ಸರಿ ಯಾಕೆ ಹೀಗೆ ಮಾಡ್ತಾ ಇದೀಯಾ, ಆ ಬುಟ್ಟಿ ಹೀಗೆ ಹಾಕಿದ್ಯಾ, ಆ ಬುಟ್ಟಿ ಹೀಗೆ ಬೇಕಾಗಿತ್ತಲ್ಲ, ಹಾಗೆ ಹೌದಂತ ಸ್ವಾಮಿ ನಾನೇನೋ ಬೇಡ, ನಿನ್ನ ರಾಜ್ಯದಲ್ಲಿ ನೀ ಹಾಗೆ ತಿಂದು ಬದುಕ್ತಾ ಇದ್ದೇನೆ, ಇವ್ ತಪ್ಪಾಗ್ತಾ ಇರುತ್ತೆ, ಕ್ಷಮಿಸಬೇಕು. ಇದು ಬಿಟ್ಟು ನಿನ್ನ ವ್ಯಾಪಾರಗಳೆಲ್ಲ ಬಿಟ್ಟು ನನ್ನ ಮುಂದೆ ಕೂತು ನನ್ನ ಸರ್ ಜಗಳಾಡೋದೇನೋ ಮಹಾರಾಯ ಅಂತ ಕೇಳಲ್ವ ಆ ಭಿಕ್ಷಾ ಬೇಡುವ ಅಂತ ಹೇಳ್ತಾ ಇದ್ದಾರೆ. ವ್ಯಾಜವೇ ಎನ್ನ ಕೂಡ ಎಂದಿಗೆ ಮಾಡಬೇಡ, ರಾಜ್ಯದೊಳಗೆ ಅಪಾರ ನಿನಗಿದೆ ವ್ಯಾಪಾರ, ಹೋಗಪ್ಪ ಅಂದ್ರೆ ನನ್ನ ಸರ್ ಜಗಳಾಡ್ಬೇಡವೋ. ಪೂಜ್ಯನಾದ ಮೇಲೆ ಹಿಂದಾಗುವುದು ಮೇಲೆ ಪುಂಜ, ನೀನು ಈ ತರ ನಾನು ಹಿಂದೆ ಬಿದ್ದು ನೀ ಹೀಗ್ ಮಾಡಿದೆ ನೀ ಹೀಗ್ ಮಾಡಿದೆ ನಾ ಹೀಗ್ ಮಾಡ್ತೀನಿ ನೋಡೋದ್ರೆ ಸರಿಯೋ. ಅಬ್ಜ ಚಕ್ರಾಂಕಿತ ವಿಜಯ ವಿಠಲ ಹೃದಯಾಬ್ಜದಲ್ಲಿ ಪೊಳೆಯೋ ಸಂತತ ಸತತ ಸಂಯೋಗ ಬಿಂಬ ಎಂತ ಮಾತುಗಳು, ಸತತ ಸಂಯೋಗ ಎಡಬಿಡದೆ ನಾನು ಅಂಟಿಕೊಂಡಿದ್ದ ಬಿಂಬಮೂರ್ತಿಯೇ ಹೃದಯಾಬ್ಜದಲ್ಲಿ ಪೊಳೆಯೋ ಹೇಳ್ತಾರೆ. ಎತ್ತಲಾದರೂ ನನಗೆ ಇಷ್ಟ ಪುಣ್ಯದಿಂದ ಈ ಜನ್ಮದಲ್ಲಿ ಬಂದಿದ್ದೇನೆ, ಅದು ಯಾರ ಪುಣ್ಯ ಕೊಡ್ತೀಯೋ ಏನ್ ಮಾಡ್ತೀಯೋ, ಅಥವಾ ನನ್ನ ಏನು ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಇಷ್ಟ ಪುಣ್ಯ ಎರಡಿದೆ, ಅನಿಷ್ಟ ಪುಣ್ಯ ನಮಗೆ ಆಗಲ್ಲ, ಇಷ್ಟ ಪುಣ್ಯದಿಂದ ನಿನ್ನ ಸತ್ಯ ಮೂರ್ತಿ ತೋರು ವಿಜಯ ವಿಠಲ ಹೇ ಸ್ವಾಮಿ, ಈ ರೀತಿಯಾಗಿ ನಿನ್ನ ಬಿಂಬಮೂರ್ತಿ ತೋರು ಅಂತ ಹೇಳ್ತಾರೆ. ಯಾಕೆ ಹೇಳಿದೆ ನಿನ್ನೆ ಯಾರು ಕೇಳಿದ್ರು ಒಬ್ರು, ಇಲ್ಲ ಬಿಂಬಮೂರ್ತಿಯನ್ನು ಅವಶ್ಯವಾಗಿ ಉಪಾಸನೆ ಮಾಡಲೇಬೇಕು ಅಂತ ನಿಯಮ ಇಲ್ಲ, ಹಾಗೆ ಭಾಷ್ಯದಲ್ಲಿ ಹೇಳಿದ್ದಾರೆ ಅಂದ್ರೆ ಭಾಷ್ಯದಲ್ಲಿ ಹೇಳಿದ ಮಾತುಗಳಿಗೆ ಟಿಪ್ಪಣಿಗಳಲ್ಲಿ ಹೇಳಿದ ಮಾತುಗಳಿಗೆ ಅದು ಅರ್ಥ ಅಲ್ಲ. ವಿಜಯದಾಸರು ಅರಣ್ಯಕಾಚಾರ್ಯರು ಜಡೊಪ್ಪಿಸಿ ಹೇಳಿಬಿಡುತ್ತಾರೆ, ಯಾರಿಗಾದರೂ ಬಿಂಬ ದರ್ಶನ ಆಗಬೇಕು, ಕೆಲವರಿಗೆ ಹೊರಗೆ ದರ್ಶನ ಅಗ್ನಿಯಲ್ಲಿ ಜಲದಲ್ಲಿ ಎಲ್ಲಾ ಕಡೆ ದರ್ಶನ ಆಗೋ ದೇವರ ಅನುಗ್ರಹ ಆಗುತ್ತೆ ಮೋಕ್ಷ ಆಗುತ್ತೆ ಅಂದ್ರೆ ಆ ರೂಪ ದರ್ಶನ ಯಾವುದೂ ಅಲ್ಲ, ಬಿಂಬಮೂರ್ತಿಯನ್ನೇ ಹೊರಗೆ ಕಾಣುವ ಯೋಗ್ಯತೆ ದೊಡ್ಡವರದು. ಸಾಮಾನ್ಯ ಎಲ್ಲರೂ ನಮಗೆಲ್ಲ ಕೂಡ ಹೃದಯದಲ್ಲೇ ಕಾಣಬೇಕು, ಅವರಿಗೂ ಹೃದಯದಲ್ಲಿರುವ ಮೂರ್ತಿಯನ್ನೇ ಕಾಣಬೇಕು, ಹೊರಗೂ ಕಾಣುತ್ತಾರೋ ಇದು ಅಲ್ಲಿ ಹೇಳಿದರೆ ಅದು ಅಪಾರ್ಥ ಮಾಡಿಕೊಂಡು ನಾವೇನ್ ಮಾಡ್ತಾ ಇರ್ತೇವೆ, ಏನಾಗುತ್ತೆ ಅಂದ್ರೆ ಹಾ ಹೊರಗೂ ನೋಡಬಹುದು ರಾಮಕೃಷ್ಣಾದ ರೂಪವೂ ಚಿಂತನೆ ಮಾಡಬಹುದು, ಆದ ಕಾರಣ ಎಲ್ಲಿಗೆ ಕೊನೆಗೆ ಒಗ್ಗರಣೆ ಅಂದ್ರೆ ಬಿಂಬಮೂರ್ತಿಯನ್ನ ಎಲ್ಲರೂ ಅವಶ್ಯವಾಗಿ ಚಿಂತನೆ ಮಾಡಲೇಬೇಕೆಂಬ ನಿಯಮ ಇಲ್ಲ, ಬರೀ ಬಿಂಬ ಬಿಂಬ ಅಂತ ಒದ್ದಾಡಬೇಡಿ ಅಂತ ಕೊನೆಗೆ ಬಾಲ್ ಅಲ್ಲಿ ಬೀಳತ್ತ ಕೊಡ್ತಂದ್ರೆ ಅದಕ್ಕೆ ನಾನೇ ಉತ್ತರ ಕೊಡಬೇಕು. ವಿಜಯದಾಸರದ್ದೇ ಅಪರೂಪದ ಸುಳಾದಿ ಹೇಗ್ ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ, ಹೇಳ್ತಾರೆ ಪೂರ್ಣ ಗುಣಾರ್ಣವ ಚಿತ್ತದೊಳಗಿದ್ದ ನಿನ್ನ ಚಿದ್ರೂಪವ ಕಾಣದರೆ ಆವ ಜೀವಿಗಾದರೂ ಆನಂದಾವಿರ್ಭಾವ ಇಲ್ಲವೋ, ಆವ ಜೀವಿಗಾದರೂ ನೀವು ಈ ಪರಿ ಸಂಕಲ್ಪವೇ ಮಾಡಿದ್ದು ಮೇಲು ಹುಡುಗಡಂತೆ ಅಂಜಿಪದೇನಯ್ಯ. ಮತ್ತೆ ಇಂಥ ಸುಳಾಗಿ ಅಲ್ಲ ಅವ ನಮ್ಮ ಪ್ರಶ್ನೆ ಬರುತ್ತೆ, ಆ ವಿಠಲ ಯಾಕೆ ಹಾಗೆ ಎದುರಿಸಿದ, ಅಲ್ಲಿ ಯಾರೂ ಇಲ್ಲ, ವಿಜಯದಾಸರು ಪಕ್ಕದವ್ರು ನೋಡಿ ನಾನು ದೇವ್ರ ಸರ್ ಮಾತಾಡ್ತಾ ಇದ್ದೇನೆ ನೋಡ್ರಿ ಹಾ ಅಂತ ಹೇಳಿ ಮಾತಾಡೋರಲ್ಲ, ದೇವ್ರ ಸರ್ ಮಾತಾಡ್ತಾ ಹಾ ನೋಡ್ ನೋಡ್ರಿ ದೇವರಿದ್ದಾರೆ ನಾ ಮಾತಾಡ್ತಾ ಇದ್ದೀನಿ ಹಾಗಲ್ಲ, ಅವರೊಬ್ಬರೇ ಕೂತಿದ್ದಾರೆ ಧ್ಯಾನ ಮಾಡೋ ಕಾಲಕ್ಕೆ ಪಕ್ಕದಲ್ಲಿ ಯಾರಿರ್ತಾರ, ಯಾರು ಇಲ್ಲ. ದಾಸರು ಧ್ಯಾನ ಮಾಡೋ ಕಾಲಕ್ಕೆ ಬಾಗಿಲು ಹಾಕೊಂಡು ಹೋಗ್ಬಿಡ್ತಾ ಇದ್ರು, ಯಾರು ಬರಬಾರ್ದಿಲ್ಲ ಅಂತ ಹೇಳಿ. ನಮ್ಮ ವೈಕುಂಠದಾಸರಿದ್ದಾಗಲೂ ಅಷ್ಟೇ, ಬಾಗಿಲು ಒಳಗೆ ಚಿಲಕ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಮೂರು ದಿನ ಪರ್ಯಂತ ಹೊರಗೆ ಬರಲಿಲ್ಲ ಅಂತವ್ರು ವೈಕುಂಠದಾಸರು. ಹೊರಗೆ ಅವರ ಹೆಂಡತಿ ಸೌಮ್ಯ ನಾಯಕಿ ಕೂತಿದ್ದಾಳೆ, ಬಂದವರೆಲ್ಲ ದಾಸರ್ ನೋಡ್ಬೇಕು ದಾಸರ್ ನೋಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಬರಲ್ಲ, ಮೂರು ದಿವಸ ಆಗಿತ್ತು ಒಳಗಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ, ನೀನಿಲ್ಲ ಸ್ನಾನ ಇಲ್ಲ ಏನು ಇಲ್ಲ ಬಡಕ್ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ವಿಶ್ವರೂಪ ದರ್ಶನ ಆಗ್ತಾ ಇದೆ ಅವರಿಗೆ, ದೇವರ ಉಪದೇಶ ಆಗ್ತಾ ಇದೆ, ಬರಲ್ಲವರು ಅಂತ ಹೊರಗಿದ್ದವರು. ಅಲ್ಲ ಆಕಿ ಹೇಳಿದ್ದಾಳೆ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು ಅಂದ್ರೆ ಅಚ್ಯುತದಾಸರು ಅಂತ ಬರ್ತಾರೆ ಯಾರು ನಮ್ಮ ವೈಕುಂಠದಾಸರ ಹತ್ರ ವಾದಕ್ಕೆ ಅಂತ ಬರ್ತಾರೆ. ಬಂದಾಗ ಅವ್ರು ಹೇಳ್ತಾರೆ ನನ್ನ ಸರಿ ವಾದ ಅಂತ ಹೇಳಿದ್ರೆ ಬರೀ ವಾಕ್ಯ ಅರ್ಥ ಅಲ್ಲಪ್ಪ, ವಾದ ಅಂದ್ರೆ ಒಳಗೊಳಗೆ ವಾದ, ಏನು ಕಣ್ಣು ಮುಚ್ಚಿ ಬಾಯಿ ಬಿಗಿದು ಕೂಡುವುದೇ ವಾದ ಅಂದ್ರು. ಹಾ ಅಂದ್ರು ಕೃಷ್ಣ ಅಂದ ಕೂಡಲೇ ಕಣ್ಣು ನಾಲಿಗೆ ಎರಡು ಹೋಯ್ತವರಿಗೆ, ಹೌದಲ್ಲ, ಯಾಕಂದ್ರೆ ಒಳಗಿನ ಮೂರ್ತಿ ನೋಡಬೇಕಾದ್ರೆ ಬರೀ ಬಾಯಿಯಿಂದ ಕೆಲಸ ಇಲ್ಲ, ಕಣ್ಣು ಕೆಲಸ ಮಾಡಲ್ಲ. ಎಡು ಮುಚ್ಚಿ ಒಳಗೆ ಕೂತ ದೇವರ ಕುರಿತು ಚಿಂತನೆ ಮಾಡಿ ಬರ್ತೀಯ, ಅಲ್ಲಿ ವಾದ ಮಾಡ್ತೀಯ, ಬಾ ಅಂದ್ರು. ಅಂದ್ರೆ ನಿನ್ನ ಮಟ್ಟ ನಂದಲ್ಲ, ದೊಡ್ಡ ಮಟ್ಟದಲ್ಲಿ ಇದ್ದೇನೆ ಅಂತ ಹೇಳಿದ್ರು. ಅಹಂಕಾರ ಮಾಡಿ ಬಂದಕ್ಕೆ ಕಣ್ಣು ನಾಲಿಗೆ ಹೋಗೇ ಬಿಡುತ್ತು. ಅವಾಗಿ ಪುನಃ ದೇವರು ಪ್ರಾರ್ಥನೆ ಮಾಡುತ್ತಾರೆ, ಅಚ್ಯುತ ದಾಸನಿಗೆ ಕಣ್ಣು ನಾಲಿಗೆ ಇತ್ತು ಪರಿಪಾಲಿಸಬೇಕು ಬಂತು. ಅವರು ಪದ ಮಾಡುತ್ತಾರೆ, ಹೇಳುತ್ತಾರೆ, ಮೂರು ದಿನ ವಿಶ್ವರೂಪವನ್ನು ನೋಡುತ್ತಾ ಒಳಗಿದ್ದದ್ದು ಹೀಗಹಿಯ ಅಂತ ಸ್ತೋತ್ರ ಮಾಡುತ್ತಾರೆ. ನರನಹುದು ತೊಂಡ ನೀನು ನರ ಅಂದ್ರೆ ಅರ್ಜುನನೇ ಬಂದಿದ್ದೀಯಾ ಅಂತ ನಾವು ಕಾಣ್ತಾ ಇದೆ. ಸ್ಪಷ್ಟ ನಿಮ್ಮ ರೂಪ ದರ್ಶನ ಕೊಟ್ಟಿದ್ದೀಯಾ ಅಂತ ಹೇಳ್ತಾರೆ. ಅವರಿಗೆ ದರ್ಶನ ಕೊಟ್ಟರಂತೆ ವೈಕುಂಠದಾಸರು, ಅರ್ಜುನ ರೂಪದಿಂದ ಕವಚ ಹಾಕೊಂಡು ಕಿರೀಟ ಇಟ್ಟುಕೊಂಡು ದರ್ಶನ ಕೊಟ್ಟರಂತೆ ಅವರು. ಹೇಗೆ ಹಾಗೆ ವಿಜಯದಾಸರು ಒಳಗೆ ಧ್ಯಾನ ಮಾಡುವಾಗ ಬಾಗಿಲು ಹಾಕಿ ಎಲ್ಲರೂ ಹೊರಟೋಗಿ ಬಿಡ್ತಾ ಇದ್ರು, ಯಾರ ತಂಟೆಗೆ ಬರಲ್ಲ. ಅರಣ್ಯಕಾಚಾರ್ಯರ ತಾತಂದ್ರು ತಿರುಮಲಾಚಾರ್ಯರು, ಅವರು ಭಾಗವತ ಪಾರಾಯಣ ಮಾಡಲಿಕ್ಕೆ ಕೂತ್ಕೊಂಡ್ರೆ ಒಳಗೆ ಬಾಗಿಲು ಹಾಕಿ ಕೂತ್ಕೊಂಡ್ ಬಿಡ್ತಾ ಇದ್ರಂತೆ. ಕೂತ್ಕೊಂಡು ಭಾಗವತ ಚಿಂತನೆ ಮಾಡುತ್ತಾ ಆನಂದ ಪಡ್ತಾ ಕಣ್ಣಲ್ಲಿ ನೀರು ಸುರಿತಾ ಇದ್ರೆ ಒಳಗಿಂದ ಹೊರಗಿಂದ ಏನ್ ಮಾಡ್ತಾರೆ ಇವರು ಬಾಗಿಲು ಹಾಕೊಂಡು ನೋಡ್ಬಿಡ್ತಾರಲ್ಲ. ನೋಡಿದ್ರೆ ಅವರು ಎದುರಿಗೆ ದೇವರನ್ನು ನೋಡುತ್ತಾ ಆನಂದ ಪಡ್ತಾ ಕುಣಿತಾ ಇದ್ರಂತೆ. ದೇವರು ಇವರು ಕಾಣ್ತಾ ಇಲ್ಲ, ಅವರು ಆನಂದ ಎದುರಿಗೆ ನೋಡಿ ಮಾತಾಡ್ತಾ ಇದ್ರೆ ಕಾಣಿಸ್ತಾ ಇತ್ತು. ಹಾಗೆ ವಿಜಯದಾಸರು ದೇವರನ್ನ ಎದುರಿಗಿಟ್ಟುಕೊಂಡು ಮಾತಾಡಿದ್ದು ಏಕಾಂತದಲ್ಲಿ. ಅಂತಹ ಕಾಲಕ್ಕೆ ಅಲ್ಲಿ ಪ್ರಶ್ನೆ ಬರುತ್ತಲ್ಲ, ಈ ಬಿಟ್ಟವರನ್ನಾದ್ರೂ ಗೊತ್ತಲ್ಲ, ಏನು ವಿಜಯದಾಸರಿಗೆಲ್ಲ ಗೊತ್ತು ಅಂತ. ಏನು ಬಿಂಬನನ್ನೇ ಉಪಾಸನೆ ಮಾಡಬೇಕು ಅಂತ ವಿಜಯದಾಸರಿಗೆ ಗೊತ್ತು ಅಂತ ದೇವರಿಗೂ ಗೊತ್ತು, ಮತ್ತೆ ಹೆದರಿಸಿದ? ಒಂದು ವೇಳೆ ಆತ ಬಂದು ಆ ಥರ ಮಾಡದಿದ್ದರೆ, ವಿಜಯದಾಸರು ಉತ್ತರ ಕೊಡದಿದ್ದರೆ, ಅದು ಸುಳಾದಿಯಾಗಿ ನಮ್ಮ ಜೊತೆಗೆ ಬರದಿದ್ದರೆ ನಮ್ಮ ದಡ್ಡತನ ಹಾಗೆ ಹುಳುತ್ತಾ ಇತ್ತು. ಇದು ಬಂದದ್ದಕ್ಕೆ ತಾನೆ ನಮಗೆ ಎಷ್ಟು ಚೆನ್ನಾಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಚೆನ್ನಾಗಿ ಕಾಣತಾ ಇದೆ. ಇದನ್ನೇ ಇದೇ ಮಾತುಗಳನ್ನೇ ಅರಣ್ಯಕಾಚಾರ್ಯರು ಸ್ಪಷ್ಟ ಹೇಳಿಬಿಡ್ತಾರೆ ಬಂದಕ ಪ್ರಕರಣದಲ್ಲಿ. ಇದೇ ಬಿಂಬರೂಪ ಏತಜ್ಞಾನಾದೇವ ಚ ಮೋಕ್ಷ, ಇದರ ಜ್ಞಾನದಿ ಏನು ಏತಜ್ಞಾನಾದೇವ ಮೋಕ್ಷ ಅಂದ್ರೆ ಹಾಕಿತ್ತು, ಇದರ ಜ್ಞಾನದಿಂದಲೇನೇ ಮೋಕ್ಷ ಅಂದ್ರು. ಇನ್ನ ಸಾಕಾಗಿಲ್ಲ ಅವರಿಗೆ. ಏತಜ್ಞಾನಾದೇವ ಚ ಅಂದ್ರೆ ಈ ರೂಪವನ್ನೇ ಹೃದಯದಲ್ಲಿ ಕಾಣುವರು ಕೆಲವರು, ಈ ರೂಪವನ್ನೇ ಬಿಂಬಮೂರ್ತಿಯನ್ನೇ ಉಪಾಸನೆ ಮಾಡಿ ಆ ರೂಪವನ್ನೇ ಹೊರಗೂ ಕಾಣುವರು ಕೆಲವರು ಅಂತ ಆ ಸ್ಪಷ್ಟತೆ ಕೊಡ್ತಾ ಇದ್ದಾರೆ. ಇಲ್ಲದಿದ್ದರೆ ನಮ್ಗೆ ಎಂದಿಗೂ ಅರ್ಥ ಆಗಲ್ಲ. ಚರ್ಚೆಗೆ ದೊಡ್ಡ ವಿಷಯವಾಗಿ ನಿಲ್ಲುತ್ತೆ, ಕೊನೆಗೆ ನಿರ್ಣಯ ಏನು ಅಂದ್ರೆ ಗೊತ್ತಿಲ್ಲ ಅಂತ ಹಿಂದಕ್ಕೆ ಬರುವುದೇ ಆಗ್ತಾ ಇರುತ್ತೆ. ಹಾಗಲ್ಲದೆ ವಿಜಯದಾಸರು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅರಣ್ಯಕಾಚಾರ್ಯ ಎಂತ ಉಪಕಾರ ಮಾಡಿದ್ದಾರೆ. ಮತ್ತೆ ಅವರು ಇದ್ದ ದಿಕ್ಕಿಗೆ ನಮಸ್ಕಾರ ಮಾಡಬೇಕಲ್ಲ. ಒಳ್ಳೆ ಹಬ್ಬ ಆಯ್ತಲ್ವಾ, ನಿಜವಾದ ಹಬ್ಬ. ಭಗವಂತನ ಬಿಂಬನ ಚಿಂತನೆ ಅವಕಾಶ ಇಳಿದಿದ್ರೆ ನನ್ನಂತವ್ರು ಯಾರಿಗೂ ಬರ್ತಾರೆ, ಏ ಏನ್ ಬಿಂಬ ಬಿಂಬ ಒಣ ಒದ್ದಾಡ್ತೀಯ, ಬಿಂಬ ಇಲ್ಲ ಏನೂ ಇಲ್ಲ, ರಾಮಕೃಷ್ಣ ಅಂತ ಹೊರಗಿನ ರೂಪ ಚಿಂತನೆ ಮಾಡಿದ್ರು ಸಾಕು, ಬಿಂಬ ಬಿಂಬ ಅಂತ ಒದ್ದಾಡಲೇಬೇಕು ಅಂತ ಹೇಳಿಲ್ಲ ಆಚಾರ್ಯರು ಅಂತ ಹೇಳಿಬಿಟ್ಟು ಏನ್ ಮಾಡ್ತೀರ, ಅಯ್ಯೋ ಏನು ಹಾಗ ಈ ಬಿಂಬ ಇಲ್ಲ ಏನ್ ಬೇಡ ಅಂತ, ಚಿಂತನೆಯೇ ಬೇಡ ಅಂತ ಕೈ ಬಿಟ್ಟು ಚೆಲ್ಲಿ ಕೂಡುವ ಪ್ರಸಂಗ ಬಂದಿತ್ತು. ಅದಕ್ಕೆ ಇಷ್ಟು ಹೇಳಿದೆ, ಇದು ನಿಜವಾದ ಹಬ್ಬ. ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಭಾಗ್ಯ ಕೊಟ್ಟ ವಿಜಯದಾಸರಿಗೆ ಅರಣ್ಯಕಾಚಾರ್ಯರಿಗೆ ತಲೆವಾಗಿ ನಮಸ್ಕಾರ ಮಾಡೋಣ. ಶ್ರೀಕೃಷ್ಣ ನಮಸ್ತೆ.
ಹೊರಗಡೆ ನೋಡಿರ್ತಾರಲ್ಲ ರಾಮಕೃಷ್ಣ.